ಇಂದ ಎರಡು ಒಂದರಲ್ಲೇ ಸೇರಿದೆ, ಒಂದು ಒಳಗಿದೆ ಒಂದು ಹೊರಗಿದೆ. ನಮ್ಮಲ್ಲೂ ಹಾಗೇನೆ, ವ್ಯಕ್ತಿನ ನೋಡ್ತೇವೆ, ದೇಹ ಕಣ್ಣಿಗೆ ಕಾಣುತ್ತೆ, ಜೀವ ಕಣ್ಣಿಗೆ ಕಾಣೋದಿಲ್ಲ. ಜೀವ ಒಳಗಿದೆ, ದೇಹ ಹೊರಗಿದೆ. ಕಣ್ಣಿಗೆ ಕಾಣೋದು ದೇಹ, ಒಳಗಿರೋದು ಜೀವ. ಅದೇ ರೀತಿಯಲ್ಲಿ ಕರ್ಮಫಲ ಸನ್ಯಾಸ ಒಳಗಿದೆ, ಆದರೆ ಕರ್ಮಕರಣ ಹೊರಗೆದ್ದು ಕಾಣಿಸ್ತಾ ಇದೆ. ಆ ದೃಷ್ಟಿಯಿಂದನೇ ನಾವಿವತ್ತು ಪ್ರಾಕ್ಟಿಕಲ್ ಯಾವುದೇ ವ್ಯವಹಾರಕ್ಕೆ ಏನು ಮಾಡ್ತೇವೆ, ನಾವೀಗ ಚೇತನ ಕಣ್ಣಿಗೆ ಕಾಣೋದಿಲ್ಲ, ಆದ್ದರಿಂದ ದೇಹವನ್ನು ದೃಷ್ಟಿಸಿ ಮಾತಾಡುತ್ತೆ. ಆ ದೃಷ್ಟಿಯಲ್ಲಿ ನಮಗೆ ಬದುಕಿದ್ದಾನೆ ಅಂತ ಕರೀಲಿಕ್ಕೆ ಟೆಸ್ಟ್ ಏನು? ಜೀವ ಯಾವಾಗಲೂ ಬದುಕೇ ಇರ್ತಾನೆ, ದೇಹ ಇದ್ದಾಗ ಬದುಕಿದ್ದಾನೆ ಅಂತ ಕರಿತೇವೆ. ಕರ್ಮ ಸನ್ಯಾಸ ಒಳಗಿರುತ್ತೆ. ಕರ್ಮಯೋಗ ನೋಡಿದ್ರೆ ಓಹೋ, ಇವರು ಭಾರಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತೆ ಎಷ್ಟಾದರೂ ಕೂಡ ಪ್ರಶಸ್ತಿ ಇತ್ಯಾದಿ ಕೊಡಬೇಕು, ಏನು ಮಾಡಿದ್ದಾರೆ ಅಂತ ಪ್ರಶಸ್ತಿ ಕೊಡ್ತಾರೆ ಹೊರತು ಏನು ಬಿಟ್ಟಿದ್ದಾರೆ ಅಂತ ಪ್ರಶಸ್ತಿ ಕೊಡೋದಲ್ಲ. ಇಷ್ಟು ಸಾಧನೆ ಮಾಡಿದ್ದಕ್ಕೆ ಗೌರವ ಅಂತ ಕರೀತ. ಆದ್ದರಿಂದ ಕ್ರಯೋಸ್ತು ಕರ್ಮ ಸನ್ಯಾಸ ಕರ್ಮಯೋಗೋ ವಿಶಿಷ್ಯತೆ. ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗದ ಭಾಗ ಇದೆಯಲ್ಲ, ಅದರಲ್ಲಿ ಅದಕ್ಕೆ ಹೆಚ್ಚು ಮಹತ್ವ ಇದೆ. ನಾಣ್ಯದಲ್ಲಿ ಇದು ಮುಖ, ಇದು ಹಿಂಭಾಗ ಅಂತ ಹೇಳಿ ಕರಿತೇವೋ, ಹೆಡ್ ಅಂಡ್ ಟೇಲ್ ಅಂತ ಹೇಳಿ ವ್ಯವಹಾರ ಮಾಡ್ತೇವೋ ಹಾಗೆ. ಕರ್ಮಯೋಗ ಅನ್ನೋದು ಹೆಡ್ ಇದ್ದ ಹಾಗೆ, ಕರ್ಮ ಸನ್ಯಾಸ ಅನ್ನೋದು ಅದಕ್ಕೆ ಟೈಲ್ ಇದ್ದ ಹಾಗೆ. ಅಂತೂ ಎರಡು ಇರಲೇಬೇಕು ಅನ್ನೋದ್ರ ಭಗವಂತ ಒತ್ತಿ ಹೇಳ್ತಾರೆ. ಆದರೆ ನಮಗೆ ಗೊಂದಲ ಉಂಟಾಯಿತು, ಎರಡು ಒಟ್ಟಿಗೆ ಹೇಗಿರ್ಲಿಕ್ಕೆ ಸಾಧ್ಯ? ಸನ್ಯಾಸಿ ಆದವನು ಗೃಹಸ್ಥನಾಗಲಿಕ್ಕೆ ಸಾಧ್ಯ ಇಲ್ಲ, ಗೃಹಸ್ಥನಾದ ಸನ್ಯಾಸಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹೌದು, ಹೊರಗೆ ಎರಡು ಒಟ್ಟಿಗೆ ಸಾಧ್ಯ ಇಲ್ಲೇ ಇಲ್ಲ, ಒಳಗೆ ಸಾಧ್ಯ ಇದೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಯಾವನು ದ್ವೇಷ ಮಾಡೋದಿಲ್ಲ, ಯಾವನ ಅಪೇಕ್ಷೆ ಪಡೋದಿಲ್ಲ, ಅವನು ನಿತ್ಯ ಸನ್ಯಾಸಿ ಅಂತ ಭಗವಂತ ಹೇಳಿ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಎಷ್ಟೋ ಸನ್ಯಾಸ ತಗೊಳ್ಬೇಕು ಅಂತಿದ್ದವ್ರು ಇದನ್ನು ಗಮನಿಸಬೇಕು. ಮೊದಲು ತಮಗೆ ಆ ಗುಣ ಬಂದಿದೆಯಾ? ಮೊದಲು ಬಂದಿದ್ರೆ ಅದು ನಿಜವಾದ ಸನ್ಯಾಸಕ್ಕೆ ಅರ್ಹತೆ. ಅದಕ್ಕೆ ರಾಘವೇಂದ್ರ ಸ್ವಾಮಿ ಸನ್ಯಾಸ ತಗೊಂಡ ದಿವಸ ನಾಳೆ ಅಂತ ಹೇಳಿದರಲ್ಲ, ಆಗ ಸುಗಂಧ ಸ್ವಾಮಿಗಳು ಎಷ್ಟು ಹೇಳ್ತಾರೆ ಸನ್ಯಾಸಿಗಳಾಗಬೇಕು ನೀವೀಗ, ನನಗೆ ಬೇಕಿಲ್ಲ ವೆಂಕಟಪೇಟೆ, ನನಗೆ ಬೇಕಿಲ್ಲ ಸನ್ಯಾಸ, ಸನ್ಯಾಸ ತಗೊಳ್ಳದೆ ಸಾಧನೆ ಮಾಡ್ತೇನೆ ಅಂತ ಹೇಳ್ತಾರೆ. ಸನ್ಯಾಸ ತಗೊಳ್ಳದೆ ಸಾಧನೆ ಮಾಡ್ತೇನೆ, ಸುಗಂಧ ಸ್ವಾಮಿಗಳು ಹೋಗ್ತಾರೆ. ಹೌದು, ನೀವು ಆ ರೀತಿ ಮಾಡ್ತೀರಿ, ಯಾಕೆ ನೀವು ಸನ್ಯಾಸಿಗಳಾಗಿಬಿಟ್ಟಿದ್ದೀರಿ ಈಗಾಗಲೇ. ಮನೆಯೊಳಗೆ ಎಂಥೆಂಥ ಸ್ಥಿತಿ ಇತ್ತವರಿಗೆ, ವಾರಕ್ಕೆ ಒಪ್ಪತ್ತು 60 ಅನ್ನ ಊಟ ಇದ್ರೂ ಕೂಡ ಅವ್ರು ಯೋಚನೆ ಇಲ್ಲ, ಎಂಥ ವೈರಾಗ್ಯ ಇದು. ಇದಕ್ಕಿಂತ ಸನ್ಯಾಸ ಯಾವುದಿದೆ? ಮನೆಯಲ್ಲಿ ಎಲ್ಲ ವಸ್ತು ಪದಾರ್ಥ ಕಳ್ಳರು ಕದ್ಕೊಂಡು ಹೋದ್ರೂ ಕೂಡ ಅವಾಗ ಯೋಚನೆ ಕೂಡ ಅವರಿಗಿಲ್ಲ, ದಿವಸಕ್ಕೆ ಊಟ ಆಗಿಲ್ಲ ಅಂತ ಚಿಂತೆ ಇಲ್ಲ, ಎಂಥ ವೈರಾಗ್ಯ ಇದು. ಇದಕ್ಕಿಂತ ಸನ್ಯಾಸ ಇನ್ನೇನು ಬೇಕು? ಅದಕ್ಕೆ ಅವರ ಸೋದರಡಿಯೇ ಅವರು ಚರಿತ್ರೆ ಬರೆದರು, ರಾಘವೇಂದ್ರ ವಿಜಯ ಅಂತ ಅವ್ರು ಹೇಳ್ತಾರೆ. ಪ್ರಾಗಾಕೃಷ್ಟಂ ಭಾವಿ ಕೌಪಿ ನಮಸ್ಯ. ರಾಘವೇಂದ್ರ ಸ್ವಾಮಿಗಳ ಪೂರ್ವ ಜೀವನದಲ್ಲಿ ಏನು ಉಳ್ಕೊಂಡಿತ್ತು ಮನೆಯೊಳಗೆ ಅಂದರೆ ಏನೇನೂ ಇಲ್ಲ, ಮುಂದೆ ಬರಬೇಕಾದ ಕೌಪೀನ ಮೊದಲೇ ಬಂದಾಗಿತ್ತು ಅಂತ ಹೇಳಿಬಿಡ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವರಲ್ಲಿ ಬಾಹ್ಯದ ದಾರಿದ್ರ್ಯ ತುಂಬಿತ್ತು. ಹಾಗೆ ಹೇಳ್ತಾರೆ, ನೀವೇನೋ ಸನ್ಯಾಸ ಇಲ್ಲದೆ ಬದುಕ್ತೀರಿ ಗೊತ್ತು, ಆದರೆ ಜಗತ್ತಿಗೆ ಮಾರ್ಗದರ್ಶನ ಮಾಡೋಕ್ಕೆ ಸನ್ಯಾಸ ತಗೊಳ್ಳಬೇಕು ಅಂತ ಹೇಳ್ತಾರೆ. ನಿಮಗೆ ಸನ್ಯಾಸ ಬೇಡ, ಆದರೆ ಜಗತ್ತಿಗೆ ಮಾರ್ಗದರ್ಶನ ಮಾಡೋಕ್ಕೆ ಸನ್ಯಾಸ ಬೇಕಷ್ಟೇ. ಇದು ರಾಘವೇಂದ್ರ ಸ್ವಾಮಿಗಳ ವೈಶಿಷ್ಟ್ಯ. ಅಂದರೆ ಮೂಲತಃ ಅವರ ಮನೋಭಾವ ಸನ್ಯಾಸಿಯ ಮನೋಭಾವನೇ ಆಗಿತ್ತು. ಅಂದರೆ ಗೃಹಸ್ಥನಾಗಿದ್ದು ಸನ್ಯಾಸಿಯ ಮನೋಭಾವ ಹೊಂದಲಿಕ್ಕೆ ಬರುತ್ತೆ, ಗೃಹಸ್ಥನಾಗಿದ್ದು ಸನ್ಯಾಸಿ ಆಗಿರ್ತಾನೆ, ಒಳಗೊಳ ಗೃಹಸ್ಥ ಯಾವ ಪೀಠ ಬಿಡ್ತಾನೆ ಗೊತ್ತಿಲ್ಲ, ಅವಾಗೇನು ಮಾಡ್ತೀರಾಗ? ಇದು ಭಾರಿ ಡೇಂಜರಸ್. ಅಂದರೆ ದೇಹದಲ್ಲಿ ಗೃಹಸ್ಥ, ಮನಸ್ಸಿನಲ್ಲಿ ಸನ್ಯಾಸ. ಆದರೆ ದೇಹದಲ್ಲಿ ಸನ್ಯಾಸ, ಮನಸ್ಸಿನಲ್ಲಿ ಗೃಹಸ್ಥ, ಪ್ರಯೋಜನ ಇಲ್ಲ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿತ್ಯ ಸನ್ಯಾಸ. ಅದಕ್ಕೆ ಸನ್ಯಾಸಕ್ಕೆ ಅರ್ಹತೆ ಏನು? ಈ ಮಟ್ಟ ಮುಟ್ಟಿದವನಿಗೆ ಸನ್ಯಾಸ, ಈ ಮಟ್ಟ ಮುಟ್ಟಿದವನಿಗೆ ಸನ್ಯಾಸ. ಕಾನ್ವೊಕೇಶನ್ ಯಾರಿಗೆ ಮಾಡ್ತಾರೆ? ಕೋರ್ಸ್ ಕಂಪ್ಲೀಟ್ ಮಾಡಿದವರು ಹೊರತು ಬಂದವರು ಅಡ್ಮಿಷನ್ನೇ ಇಲ್ಲ. ಅದಕ್ಕೆ ಕಾನ್ವೊಕೇಶನ್ ಎಂಬುದು ಡಿಗ್ರಿ ಮುಗಿದವರಿಗೆ ಕೊಡೋ ಪ್ರಧಾನ ಸಮಾರಂಭ ಅಷ್ಟೇ, ಹೊರತು ಅಲ್ಲೇ ಡಿಗ್ರಿ ಮಾಡೋ ಚಾನ್ಸ್ ಅಲ್ಲ. ಮಾಡಿ ಆಗಿದೆ, ಮಾರ್ಕ್ಸ್ ಕಾರ್ಡ್ ಕೊಟ್ಟಾಗಿಬಿಟ್ಟಿದೆ, ಆಮೇಲೆ ಕಾನ್ವೊಕೇಶನ್ ಮಾಡ್ತಾರೆ. ಸನ್ಯಾಸ ಅಂದರೆ ಕಾನ್ವೊಕೇಶನ್ ಇದ್ದಾಗೆ ವಿರಕ್ತರಾದವರಿಗೆ ಅಧಿಕಾರ ಕೊಡೋದಷ್ಟು, ಅವತ್ತು ಗೌಣಿಯನ್ನು ಹಾಕೊಂಡು ಹೋಗ್ತಾರೆ ಅವ್ರು ಡಿಗ್ರಿ ತಗೊಳ್ಳೋದಕ್ಕೆ ಆಟಕ್ಕೆ ಅಷ್ಟೇ ಹೊರತು ಅದು ಹಾಕೊಂಡು ಮಾತ್ರಕ್ಕೆ ಅವನು ಎಂದೂ ಕೂಡ ಗ್ರಾಜ್ಯುಯೇಟ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನು ತಪ್ಪುದಾರಿಯಲ್ಲಿ ಬಂದು ಸೇರಿದ್ದಾನೆ ಅಂತ ಭಾವಿಸಬೇಕೆ ಹೊರತು ಅವನಿಗೆ ಅರ್ಹತೆ ನಿಜವಾಗಲು ಇಲ್ಲವೇ ಇಲ್ಲ ಅಂತ ಅರ್ಥ. ಹೇಳ್ತಾರೆ, ನಿರ್ಬಂಧೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಖ್ಯತೆ. ಯಾವನು ರಾಗ ದ್ವೇಷ ಅವನ್ನೇ ದ್ವಂದ್ವಗಳು ಅಂತ ಕರೆದಿದ್ದು. ರಾಗ ಅಂದ್ರೆ ಅಪೇಕ್ಷೆ, ದ್ವೇಷ ಅಂದರೆ ವೈರ. ಇವತ್ತು ಮನುಷ್ಯ ಎರಡನ್ನು ಸಾಧಿಸೇ ಸಾಧಿಸ್ತಾನೆ, ಬೇಕಾದ್ರ ಕಡೆಗೆ ಅಪೇಕ್ಷೆ, ಬೇಡವಾದ್ರ ಬಗ್ಗೆ ದ್ವೇಷ, ಅದಕ್ಕೆ ರಾಗದ್ವೇಷ ಅಂತ ಕರೀತಾರೆ. ಇದನ್ನು ಬಿಟ್ಟಿರೋದು ಎಲ್ಲಿ ಯೋಚನೆ ಮಾಡಿ ನೋಡೋಣಂತೆ, ಎಲ್ಲಿ ಬಿಟ್ಟಿರ್ತೇವೆ? ದಿನ ಬೆಳಗಾದರೆ ಅದರ ಮಧ್ಯನೆ ಬದುಕ್ತಿರೋದು. ನಾವಾಗ ನಮಗೆ ಕಾಣದು ಬೇಕು, ಬೇಡವಾದ್ದು ಸಿಕ್ಕಾಗ ದುಃಖ, ಅದನ್ನು ದ್ವೇಷ ಮಾಡೋದು. ಬೇಕಾದ ಸಿಗದೆ ಹೋದಾಗ ದುಃಖ, ಅಯ್ಯೋ ಬರಲಿಲ್ಲ ಅಂತ ಕೊರಗೋದು. ಇವುಗಳನ್ನು ಬಿಟ್ಟು ನಾವು ಇಲ್ಲೇ ಇಲ್ಲ ಎಂದು ಬಿಡ್ತೇವೋ ಅವತ್ತು ನಮಗೆ ಸಂಸಾರ ಬಂಧನದ ಬಿಡುಗಡೆ ಹತ್ರ ಬಂದಿದೆ ಅಂತಲೇ ಆ ಸ್ಥಿತಿ ತಲುಪಿರ್ತಾನೆ. ಈ ಹಿನ್ನೆಲೆಯಲ್ಲಿ ರಾಗದ್ವೇಷಗಳನ್ನು ಗೆಲ್ಲೋದೇ ನಿಜವಾದ ಸನ್ಯಾಸ. ನೇಯಸ್ಥ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ. ಮತ್ತೆ ಹೇಳ್ತಾರೆ. ಅದಕ್ಕೆ ಅರ್ಜುನ ಏನ್ ಮಾಡಿದನಂತೆ, ಸನ್ಯಾಸಿ ವೇಷ ಹಾಕೊಂಡಿದ್ದ ಅರ್ಜುನ, ನಿಜವಾಗಲೂ ಸನ್ಯಾಸಿ ಆಗಿಲ್ಲ ಆತ, ಸುಭದ್ರ ತನಗೆ ಬೇಕು ಅಂತ ಗೊಂದಲಕ್ಕೆ ಬಿದ್ದು ತೋರಿಸ ಸನ್ಯಾಸಿ ಆಶ್ರಮ ತಗೊಂಡಿದ್ದ. ಅಷ್ಟೊತ್ತಿಗೆ ಭಗವಂತ ಕೃಷ್ಣ ಬಂದು, ಆಯ್ತು ಅರ್ಜುನ, ನಿನ್ನ ಅಪೇಕ್ಷೆ ನನಗೆ ಗೊತ್ತಿದೆ, ನಿನ್ನ ವಿವಾಹ ಮಾಡಿಸ್ತೇನೆ ಅಂತ ಮಾತು ಕೊಟ್ಟ. ಅದು ಹಿಂದೆ ನೋಡಿದ್ದೇವೆ ಈಗಾಗಲೇ ಪ್ರಸಂಗ ಬಂದಾಗ. ಮುಂದೇನಾಯ್ತು, ಎಲ್ಲ ಯಾದವರು ಸೇರಿದರು, ಬಲರಾಮದೇವರು ನೋಡಿದರು, ಅರ್ಜುನನು ಗುರುತಿಸಲಿಲ್ಲ, ಪಾಪ ಸನ್ಯಾಸಿ ಅಂತ ಹೇಳ್ಕೊಂಡು ನಮಸ್ಕಾರ ಮಾಡಿಬಿಡ್ತಾರೆ. ಸನ್ಯಾಸಿ ನಮಸ್ಕಾರ ಮಾಡ್ತಾರೆ, ಅರ್ಜುನಿಗೆ ಆಗ ಗಾಬರಿ ಆಗುತ್ತೆ. ನಿಜವಾಗ್ಲೂ ಸನ್ಯಾಸಿನೇ ಅಲ್ಲ ತಾನು, ತಾನು ಸುಮ್ಸುಮ್ನೆ ನಮಸ್ಕಾರ ಮಾಡಿಸ್ಕೊಂಡ್ಬಿಟ್ಟೆ, ಇಂಥವ್ರಿಗೆಲ್ಲ ನಮಸ್ಕಾರ ಮಾಡಿಸ್ಕೊಂಡ್ಬಿಟ್ಟೆ ಅನ್ನೋ ಯೋಚನೆ ಮಾಡಿ ಅವರಿಗೆ ತಾನು ನಮಸ್ಕಾರ ಮಾಡಿಬಿಡ್ತಾನೆ, ಬಲರಾಮನಿಗೆ ತಾನು ನಮಸ್ಕಾರ ಮಾಡ್ತಾನೆ. ಆಗ ಬಲರಾಮ ಪ್ರಶ್ನೆ ಮಾಡ್ತಾನೆ, ಇದೇನಿದು, ನೀವು ಸ್ವಾಮಿಗಳು ನಾನು ಗೃಹಸ್ಥ, ನೀವು ಸ್ವಾಮಿಗಳು ನಾನು ಗೃಹಸ್ಥ, ಸನ್ಯಾಸಿಗಳು ಗೃಹಸ್ಥರು ನಮಸ್ಕಾರ ಮಾಡಬಾರದು, ನೀವು ಮಾಡಿಬಿಟ್ರಲ್ಲ ಅಂದರೆ. ಆಗ ಅರ್ಜುನ ಹೇಳ್ತಾನೆ, ಹೌದು ನಾನು ಸ್ವಾಮಿ ನೀವು ಅಲ್ಲ, ಆದರೆ ನಾನು ಸನ್ಯಾಸಿಯಾಗಿ ಎಷ್ಟು ಗುಣ ಹೊಂದಿದ್ದೇನೋ ನೀವು ಗೃಹಸ್ಥರಾಗಿ ಅದಕ್ಕಿಂತ ಮೇಲಿದ್ದೀರಿ, ಆದ್ದರಿಂದ ನಮಸ್ಕಾರ ಮಾಡ್ತೇನೆ ಅಂತ ಹೇಳಿಬಿಡ್ತಾನೆ. ಗುಣಜ್ಯೇಷ್ಠೋಸಿ, ಕಷ್ಟ ಬರಾದರೆ ಭಾರಿ ಖುಷಿಯಾಗಿ ಬಿಡುತ್ತಂತೆ. ಇದು ಸತ್ಯವಾದ ಮಾತು, ಎಷ್ಟೋ ಸತ್ತಿಂತ ಪ್ರಸಂಗ ಬರುತ್ತೆ. ಪುರಂದರದಾಸರ ವೈರಾಗ್ಯ ಯಾವ ಸನ್ಯಾಸಿಗಳಿಗೆ ಸಿಗ್ಲಿಕ್ಕೆ ಸಾಧ್ಯ ಅಂತ ವೈರಾಗ್ಯ, ಆ ಮಟ್ಟಕ್ಕೆ ಬಿಟ್ಟು ಸನ್ಯಾಸಿಗಳ ಸಂಖ್ಯೆ ನಾಲ್ಕಾರು ಇರಬಹುದಷ್ಟೇ. ಪುರಂದರದಾಸರ ವೈರಾಗ್ಯ ಅಂದರೆ ಅಂಥ ವೈರಾಗ್ಯ ಅವರು, ಎಂಥ ಪ್ರಸಂಗ ಬಂದರೂ ಕೂಡ ನಿರ್ಲಿಪ್ತವಾದಂಥ ಜೀವನ. ಬಹುಕೋಟಿ ನಾರಾಯಣರು ಅಂತ ಪ್ರಸಿದ್ಧರಾದವರು ಒಂದು ಕ್ಷಣಕ್ಕೆಲ್ಲ ತ್ಯಾಗ ಮಾಡಬೇಕಾದ್ರೆ ಎಂಥ ವೈರಾಗ್ಯ ಅದು, ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಎಷ್ಟು ಕಷ್ಟಪಟ್ಟು ಸಂಪಾದನೆ, ಮೋಸ ಗೀಸ ಮಾಡಿಲ್ಲ ಅವರು, ಚಿಪುಳರಾಗಿದ್ದ ಹೊರತು ಮೋಸ ಮಾಡಿದವರಲ್ಲ. ಮತ್ತೆ ಮೋಸ ಮಾಡಿದ ಸಂಪಾದನೆ ಭಗವಂತ ಒಲಿತೇನೆ ಇರಲಿಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕು. ಅಂತ ಸಾತ್ವಿಕ ಸಂಪಾದನೆ, ಲೋಭ ಇತ್ತು, ಅದನ್ನು ಪೂರ್ತಿ ಒಂದು ಕ್ಷಣಕ್ಕೆ ಬಿಟ್ಟರಲ್ಲ, ಎಂಥ ಬಿಡೋದು, ಸ್ವಲ್ಪ ಸ್ವಲ್ಪ ಬಿಡೋದಲ್ಲ, ಹೂವು ನೆಗಡಿ ಕೆಮ್ಮು ಆಚೆ ಅದಕ್ಕೆ ವಾರಗಟ್ಟಲೇಬೇಕು, ಕಷ್ಟ ಹೋಗೋದಿಲ್ಲ ಅಂಥದ್ದು. ಕಾಮಕ್ರೋಧ ಹೋಗಬೇಕಾದ್ರೆ ನೆಗಡಿ ಕೆಮ್ಮು ಇದ್ದ ಎಷ್ಟು ದಿವಸ ಕಾಡುತ್ತ ಲೆಕ್ಕನೇ ಇಲ್ಲ, ಅದು ಜನ್ಮ ಜನ್ಮಗಳು ಎಂಟತಕ್ಕಂಥದ್ದು. ಇಂಥ ಅದನ್ನು ಒಂದು ಕ್ಷಣಕ್ಕೆ ಬಿಟ್ಟರಲ್ಲ, ಎಂಥ ಯೋಗ್ಯತೆ ಅವರು. ಅದೇ ರೀತಿಯಲ್ಲಿ ಅಂದರೆ ಕೃಷ್ಣದೇವರಾಜ ಅವರಿಗೆ ಏನೋ ಪಾಪ ಎಲ್ಲ ತ್ಯಾಗ ಮಾಡಿ ಬಂದಿದ್ದಾರೆ ದಾಸರು, ಸ್ವಲ್ಪ ಇರಲಿ ಅಂತ ಹೇಳಿ ಮರದೊಳಗೆ ತುಂಬಿ ಮುತ್ತುರತ್ನಗಳನ್ನು ಜೋಡಿಗೆ ಹಾಕಿದರೆ ಅದನ್ನು ತಿಪ್ಪೆ ಬಿಸಾಡಿದ್ರಂತ. ಎಂಥ ವೈರಾಗ್ಯ, ಮುತ್ತುರತ್ನಗಳನ್ನು ಹಾಕಿದ್ರೆ ಇದೇನು ಕಲ್ಲು ಹಾಕಿಬಿಟ್ಟಿದ್ದಾರೆ ಯಾರೋ, ಮುತ್ತುರತ್ನ ಕಲ್ಲು ಕಂಡ ಕಾಣಿಸ್ತವೆ. ಎಂಥ ಯೋಗ್ಯತೆ, ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜಯದಾಸರಂಥವ್ರು ಎಂಥವರು, ದೇವರು ಅವರಿಗೆ ಒಂದು ಕಾಲಕ್ಕೆ ಸರ್ವ ಸಂಪತ್ತನ್ನು ಕೊಟ್ಬಿಟ್ಟರು. ಮೊದಲು ಭಾರಿ ದರಿದ್ರವರು, ದರಿದ್ರು ಅಂದ್ರೆ ಮನೆಯಲ್ಲಿ ಹೇಳ್ತಾರವರು, ಹೆಂಡತಿ ಮಕ್ಕಳಿಗೆ ಅನ್ನ ಹಾಕಲಿಕ್ಕೆ ಅವರಲ್ಲಿ ದುಡ್ಡಿಲ್ಲ, ಓದಿಲ್ಲ, ಕೆಲಸ ಇಲ್ಲ, ಮೂರು ಇಲ್ಲ, ಹಣ ಇಲ್ಲ, ತಂದೆ ತಾಯಿಗಳಲ್ಲಿ ಹಣ ಇಲ್ಲ, ಮತ್ತೆ ಓದಂತೂ ಇಲ್ಲವೇ ಇಲ್ಲ, ಏನೇನೂ ಇಲ್ಲ, ಕೆಲಸದ ಹೆಸರಂತೂ ಇಲ್ಲ, ಊಟಕ್ಕೆ ಕೂತರು ಎಬ್ಬಿಸಿ ಕಳಿಸ್ತಿದ್ರು, ಅಂತಹ ಸ್ಥಿತಿಯಲ್ಲಿತ್ತು. ಆದರೆ ಮುಂದೆ ಅವರಿಗೆ ಭಗವಂತ ಎಂಥ ಐಶ್ವರ್ಯ ಕೊಡ್ತಾನೆ ಅಂದರೆ, ಮುಟ್ಟಿದ್ದೆಲ್ಲ ಚಿನ್ನ, ಮುಟ್ಟಿದ್ದೆಲ್ಲ ಚಿನ್ನ, ಮನೆ ತುಂಬ ಚಿನ್ನರ ತಗೊಂಡು ತುಂಬಿ ಹೋಯ್ತಾನೆ. ಉಳಿದವರಾಗಿದ್ದು ಎಷ್ಟು ಖುಷಿ ಪಡ್ತಿದ್ರು, ಆಗ ಅವ್ರು ಮತ್ತೆ ದುಃಖಪಟ್ಟರು. ದಾರಿದ್ರ್ಯ ಇದ್ದಾಗ ಎಷ್ಟು ದುಃಖಪಟ್ಟರು, ಅದಕ್ಕಿಂತ ಜಾಸ್ತಿ ದುಃಖಪಟ್ಟರು ಅಂತ. ಎಲ್ರಿಗೂ ಆಶ್ಚರ್ಯ ಇದೆ, ನೀವು ಈಗಾಗ ದುಃಖಪಡ್ತಾರೆ ದಾಸರು ಅಂದ್ರೆ ಅವ್ರು ಹೇಳ್ತಾರೆ, ನೀನು ಒಲಿದ್ದಕ್ಕೆ ಇಹ ಸೌಖ್ಯವೇ ರಂಗ, ನಾನೊಲ್ಲೆ ನಾನೊಲ್ಲೆ, ದೇವರೇ ನೀವು ಒಲಿದಕ್ಕೆ ಈ ಸೌಖ್ಯ ಕೊಡೋದ, ಇದನ್ನು ನಾನು ಕೇಳಿಲ್ಲ ಅಂತ ಹೇಳ್ತಾ. ಇದನ್ನು ಕೇಳ ಹರಿದಾಸನಾಗಲಿಲ್ಲ ನಾನು, ಎಂಥ ವೈರಾಗ್ಯ ಇದು ಅಂದರೆ, ಇಲ್ಲ ಅಂಬ ಕೊರಗಿಗಿಂತ ಯಾವುದೋ ಬಂದು ಬಿಡ್ತಲ್ಲ, ಅಷ್ಟು ದುಃಖ ಆಯ್ತಂತವರಿಗೆ. ನನಗೆ ಬೇಡ ಇದು ಯಾವುದು ಕೂಡ, ನಿನ್ನ ಅನುಗ್ರಹ ಬೇಕೇ ಹೊರತು ಇತ್ತುಕೊಂಡು ನಾನೇನು ಮಾಡಲಿ ಅಂತ ಎಲ್ಲ ತ್ಯಾಗ ಮಾಡಿಬಿಟ್ರಂತೆ. ಅದಕ್ಕೆ ಹೇಳ್ತಾರೆ ಎಂಥ ವೈರಾಗ್ಯ, ಹಿಂದೆ ಇದ್ದಾಗ ವೈರಾಗ್ಯ ಬರೋದು ದೊಡ್ಡದಲ್ಲ, ಆದರೆ ಇದ್ದಾಗ ವೈರಾಗ್ಯ ಇರುತ್ತಲ್ಲ, ಎಲ್ಲ ಬೇಡ ಅಂತ ದೀಕ್ಷೆ ತೊಟ್ಟರಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲದ ವೈರಾಗ್ಯ. ಅದಕ್ಕೆ ಹೇಳ್ತಾರೆ ಇಂಥವ್ರು ನಿಜವಾದ ಸನ್ಯಾಸಿಗಳು ಅಂತ ಕರೆಯೋದು. ಜ್ಞೇಯಸ್ಥ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನಕಾಂಕ್ಷತಿ, ನಿರ್ಬಂಧೋ ಹಿ ಮಹಾಬಾಹೋ ಸುಖಂ ಬಂಧಾತ್ರ ಮುಚ್ಚತೆ. ಆದ್ರಿಂದನೇ ಸಾಂಖ್ಯ ಯೋಗವು ಪೃಥಗ್ ಬಾಲಾಹ ಪ್ರವದಂತಿ ನಾ ಪಂಡಿತಾಹ, ಏಕಮತ್ಯಾಶ್ಚಿತ ಸಮ್ಯಕ್ ಉಭಯೋಹೋ ವಿಂದತೆ ಫಲಂ. ಇದು ಭಗವಂತ ಹೇಳುತ್ತಾನೆ, ಎಷ್ಟು ಸುಂದರವಾದ ಮಾತು. ಸಾಂಖ್ಯ ಯೋಗವು ಪೃಥಕ್ ಬಾಲಾಹ ಪ್ರವದಂತಿ ನ ಪಂಡಿತಾಹ. ಈ ಜ್ಞಾನ, ಸಾಂಖ್ಯ ಅಂದರೆ ಜ್ಞಾನ, ಯೋಗ ಅಂದರೆ ಕರ್ಮಯೋಗ, ಜ್ಞಾನಯೋಗ ಕರ್ಮಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗಗಳನ್ನು ಪೃಥಕ್ ಪ್ರತ್ಯೇಕ ಪ್ರತ್ಯೇಕ ಮಾರ್ಗ ಅಂತ ಬಾಲವು ಪ್ರವದಂತಿ, ತಿಳುವಳಿಕೆ ಇಲ್ಲದ ಜನ ಮಾತಾಡ್ತಾರೆ, ನಾ ಪಂಡಿತಾಹ ಪಂಡಿತ ತಿಳ್ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಜ್ಞಾನ ಮಾರ್ಗನೇ ಬೇರೆ, ಕರ್ಮ ಮಾರ್ಗನೇ ಬೇರೆ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರು ತಿಳುವಳಿಕೆ ಇಲ್ಲದ ಬಾಲರು ಅಂತ ಕರೆತಾರೆ. ಬಾಲರು ತಿಳುವಳಿಕೆ ಇಲ್ಲದವ್ರು ಹುಡುಗ ಅಂತಾರಲ್ಲ, ಹಾಕಿ ಒಂದು ಚಿಕ್ಕವು ಪಂಡಿತರ ಹಾಗೆ ಅನ್ನೋದಿಲ್ಲ. ಅವೆರಡು ಏನು, ಎರಡೂ ಕೂಡ ಒಂದೇ, ಏಕಮಪ್ಯಾಸ್ಥಿತ ಸಮ್ಯಕ್ ಉಭಯೋಹೋ ವಿಂದತೆ ಫಲಂ. ಜ್ಞಾನಯೋಗ ಸರಿಯಾಗಿ ಬಂತೋ ಅವನಿಗೆ ಕರ್ಮಯೋಗಿ ಏನು ಫಲ ಸಿಗುತ್ತಲ್ಲ ಅದು ಸಿಕ್ಕೇ ಸಿಗುತ್ತೆ. ಕರ್ಮಯೋಗ ಸರಿಯಾಗಿತ್ತೋ ಜ್ಞಾನಯೋಗಿಗೆ ಫಲ ಉಂಟಲ್ಲ ಅದು ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಜ್ಞಾನಯೋಗ ಕರ್ಮಯೋಗ ಅನ್ನೋದು ಎರಡು ಪ್ರತ್ಯೇಕ ಯೋಗಗಳಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ಜ್ಞಾನಯೋಗ ಕರ್ಮಯೋಗಗಳು ಪ್ರತ್ಯೇಕ ಯೋಗಗಳಲ್ಲ. ತುಂಬ ಜನ ಗೀತೆಗೆ ಅರ್ಥ ಬರೆದವರು ತಪ್ಪರದವರು. ಜ್ಞಾನಯೋಗನೇ ಬೇರೆ ಕರ್ಮಯೋಗನೇ ಬೇರೆ. ಅವರ ಅರ್ಥ ಏನು ಗೊತ್ತಾ, ಜ್ಞಾನಯೋಗಿಗಳಿಗೆ ಕರ್ಮದ ಕಾನ್ಸೆಪ್ಟೇ ಇಲ್ಲ, ಕರ್ಮಯೋಗಿಗಳಿಗೆ ಜ್ಞಾನದ ಕಾನ್ಸೆಪ್ಟೇ ಇಲ್ಲ. ಇದನ್ನು ತಿಳ್ಕೊಂಡ ಜನನೇ ಹೆಚ್ಚು. ಭಗವಂತ ಹೇಳ್ತಾನೆ ತಪ್ಪದು, ಜ್ಞಾನಯೋಗಿಗಳಿಗೆ ಕರ್ಮಾಚರಣೆ ಇರಲೇಬೇಕು, ಕರ್ಮಯೋಗಿಗೆ ಜ್ಞಾನನೂ ಇರಲೇಬೇಕು. ಇಬ್ಬರಲ್ಲೂ ಎರಡೂ ಇರಲೇಬೇಕು. ಒಂದಿದ್ರೆ ಅವರು ಜ್ಞಾನಯೋಗಿಗಳು ಅಲ್ಲ, ಅವರು ಕರ್ಮಯೋಗಿಗಳು ಅಲ್ಲ. ಇವತ್ತು ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಜ್ಞಾನ ಇಲ್ಲ ಕರ್ಮಯೋಗಿ ಅಂತ ಕರೆದು ಬಿಡೋದಷ್ಟೇ. ಕರ್ಮ ಮಾಡ್ತಾನೆ ಅಲ್ಲ, ಜ್ಞಾನ ಬಿಟ್ಟಿದ್ದೆ ಕರ್ಮಯೋಗಿ ಲಕ್ಷಣ. ಕರ್ಮ ಮಾಡೋದಿಲ್ಲ, ಓಹೋ ಜ್ಞಾನಯೋಗಿ ಅಂತ ತಿಳ್ಕೊಂಡ್ಬಿಡು. ನಿಜವಾಗ್ಲೂ ಹೇಳ್ತಾರೆ ಎರಡೂ ಅಲ್ಲ ಅವರು, ಜ್ಞಾನಯೋಗಿನೂ ಅಲ್ಲ ಕರ್ಮಯೋಗಿನೂ ಅಲ್ಲ. ನಿಜವಾದ ಜ್ಞಾನಯೋಗಿ ಕರ್ಮಯೋಗಿನೂ ಆಗಿರ್ತಾನೆ, ನಿಜವಾದ ಕರ್ಮಯೋಗಿ ಜ್ಞಾನಯೋಗಿನೂ ಆಗಿರ್ತಾನೆ. ಇದೊಂದು ಒಗಟಿದು ಒಂದು, ಆ ಒಗಟನ್ನು ಬಿಡಿಸ್ತಾರೆ. ಏಕಮುಕ್ತ ಏಕಮುಕ್ತಾಶ್ಚಿತ ಸಮ್ಯಕ್ ಉಭಯೋಹೋ ವಿಂದತೆ ಫಲಂ. ಸರಿಯಾದ ಜ್ಞಾನಯೋಗ ಸರಿಯಾದ ಜ್ಞಾನಮಯೋಗ ಎರಡನ್ನೂ ಒಳಗೊಂಡಿರುತ್ತೆ ಅಂತ ಭಗವಂತ ಹೇಳಿ. ಸರಿಯಾದ ಜ್ಞಾನಯೋಗ ಸರಿಯಾದ ಕರ್ಮಯೋಗ ಎರಡನ್ನೂ ಒಳಗೊಂಡಿರುತ್ತೆ ಹೊರತು ಅದು ಪ್ರತ್ಯೇಕ ಇರೋ ಸಾಧ್ಯತೆ ಇಲ್ಲ. ಅದನ್ನೇ ಹಿಂದೆ ವಿವರಣೆ ಮಾಡಿದ್ದಾನೆ ಭಗವಂತ ಬಹಳ ಸ್ಪಷ್ಟ. ಅದು ಇವತ್ತು ಜ್ಞಾನಯೋಗ ಕರ್ಮಯೋಗ ಅನ್ನ ಮಾತ್ರ ಸ್ವಲ್ಪ ಯೋಚನೆ ಮಾಡಬೇಕು. ಅವನು ಬಿ ಎ ಪಾಸ್ ಮಾಡಿಬಿಡ್ತಾನೆ, ಎಂ ಎ ಪಾಸ್ ಮಾಡಿಬಿಡ್ತಾನೆ, ಅಥವಾ ಎಂ ಬಿ ಬಿ ಎಸ್ ಪಾಸ್ ಮಾಡಿಬಿಡ್ತಾನೆ. ಅಲ್ಲಿಂದ ಮುಂದಿನ ಪ್ರಶ್ನೆ ಅವನೇನು ಟೀಚಿಂಗ್ ಲೈನ್ ಹೋಗ್ತಾನೋ ಪ್ರಾಕ್ಟೀಸ್ ಮಾಡ್ತಾನೋ ಅಂತ ಮುಂದಿನ ಪ್ರಶ್ನೆ. ಅವನು ಪ್ರಾಕ್ಟೀಸ್ ಮಾಡ್ತಾನೋ ಟೀಚಿಂಗ್ ಲೈನ್ ಹೋಗ್ತಾನೋ, ಅವನು ಕಾಲೇಜ್ ಪ್ರೊಫೆಸರ್ ಆಗಿ ಹೋಗ್ಬಿಡ್ಬೋದು, ಅಥವಾ ಒಂದು ಶಾಪ್ ಓಪನ್ ಮಾಡಿ ಪ್ರಾಕ್ಟೀಸ್ ಮಾಡಿಸ್ತು ನರ್ಸಿಂಗ್ ಹೋಮ್ ಇಟ್ಬಿಡ್ಬೋದು. ಇಲ್ಲದೆ ಇದರಲ್ಲಿ ಏನು ಕರಿತೀವಿ ನಾವೀಗ, ನರ್ಸಿಂಗ್ ಹೋಮ್ ಇಟ್ಟು ಅವನು ಪ್ರೊಫೆಸರ್ ಅಲ್ಲ, ಅವನು ಪ್ರಾಕ್ಟೀಸ್ ಮಾಡೋ ಡಾಕ್ಟರ್ ಅಲ್ಲ, ಅವನಲ್ಲ ಇವನವನಲ್ಲ. ಆದರೆ ಮೂಲತಃ ಇಬ್ಬರು ಏನಾಗಿದ್ದಾರೆ, ಇಬ್ಬರು ಎಂ ಬಿ ಬಿ ಎಸ್ ಆಗಿರೋನೆ. ಪ್ರಾಕ್ಟೀಸ್ ಮಾಡೋನು ಎಂ ಬಿ ಬಿ ಎಸ್ ಆಗಿರ್ತಾನೆ, ಪ್ರೊಫೆಸರ್ ಆದವನು ಎಂ ಬಿ ಬಿ ಎಸ್ ಆಗಿರ್ತಾನೆ. ಆದರೆ ಕರೆಯೋದೇನಂತ ಕರೀತಾರೆ, ಅವನು ಪ್ರೊಫೆಸರ್ ಅಂತಾರೆ, ಇವನ್ನ ಪ್ರಾಕ್ಟೀಸ್ ಮಾಡೋ ಪ್ರಾಕ್ಟೀಷನರ್ ಅಂತ ಕರೀತಾರೆ. ತಮಾಷೆ ಅಂದ್ರೆ ಇಬ್ಬರಿಗೂ ಜ್ಞಾನ ಇದೆ, ಎಂ ಬಿ ಬಿ ಎಸ್ ಇಬ್ಬರಿಗೂ ಕಾಮನ್ನೇ. ಅದು ವ್ಯತ್ಯಾಸ ಇರೋದಲ್ಲಿ ಜ್ಞಾನ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು ಅವನು, ಜ್ಞಾನ ಇಟ್ಕೊಂಡು ಅದನ್ನೇ ಬೋಧನೆ ಮಾಡೋದು ಅವನಷ್ಟೇ. ಜ್ಞಾನವನ್ನೇ ಕೊಡೋದು ಅವನು, ಔಷಧಿ ಕೊಡೋದು ಇವನು. ಆದರೆ ಕಾಮನ್ ಯಾವುದು, ಜ್ಞಾನ ಇರೋದು. ಆದ್ರಿಂದಲೇ ಜ್ಞಾನ ಯೋಗಿಗೂ ಕೂಡ ಕರ್ಮಯೋಗಿಯೂ ಕೂಡ ಬೇಸಿಕ್ ರಿಕ್ವೈರ್ಮೆಂಟ್ ಜ್ಞಾನ ಇದೆಯಲ್ಲ ಅದು ಕಾಮನ್ ಅಂತ ಹೇಳಿಬಿಡ್ತಾರೆ. ಇವತ್ತು ಸನಕಾದಿಗಳಿದ್ದಾರೆ, ಜನಕಾದಿಗಳಿದ್ದಾರೆ. ಜನಕರಾಜ ದೊಡ್ಡ ಜ್ಞಾನಿ, ಸನಕಾದಿಗಳು ದೊಡ್ಡ ಜ್ಞಾನಿಗಳು. ಜನಕರಾಜ ರಾಜನಾಗಿ ಪ್ರಜಾ ಸಂರಕ್ಷಣೆ ಮಾಡ್ತಾ ತನ್ನ ಜ್ಞಾನದ ಪ್ರಯೋಜನವನ್ನು ಕೊಡ್ತಾ ಇದ್ದಾನೆ. ಸನಕಾದಿಗಳು ಸನ್ಯಾಸಿಗಳಾಗಿ ಉಪದೇಶವನ್ನು ಮಾಡ್ತಾ ಜ್ಞಾನ ಪ್ರಯೋಜನ ಪಡೆಯುತ್ತಾ ಇದ್ದಾರೆ. ಇಬ್ಬರು ಜ್ಞಾನ ಕೂಡ ಇಬ್ಬರದು ಈಕ್ವಲ್ಲೇ. ಇಬ್ಬರಿಗೂ ಜ್ಞಾನ ಇದೆ, ಇಬ್ಬರಿಗೂ ಕರ್ಮ ಇದೆ. ಇಬ್ಬರು ಕರ್ಮ ಬಿಟ್ಟವರಲ್ಲ, ಇಬ್ಬರು ಜ್ಞಾನ ಬಿಟ್ಟವರಲ್ಲ. ಹಾಗಿದ್ರೆ ಜ್ಞಾನಯೋಗಿ ಕರ್ಮಯೋಗಿ ಅಂತ ಯಾತಕ್ಕೆ ಕರೀತಾರೆ ಹಾಗಿದ್ರೆ? ಅದಕ್ಕೆ ಉತ್ತರ ಕೊಡ್ತಾರೆ, ಆಚಾರ್ಯ ಹೇಳ್ತಾರೆ. ಅದನ್ನ ಯಾರೂ ಬರದೇ ಇಲ್ಲ, ಆಚಾರ್ಯ ಒಬ್ಬರೇ ಬರಬೇಕು. ಜ್ಞಾನ ಪ್ರಚುರ ಯೋಗಿಗಳು ಜ್ಞಾನಯೋಗಿಗಳು. ಜ್ಞಾನ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಿದ್ರೆ ಜ್ಞಾನಯೋಗಿಗಳು, ಕರ್ಮ ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾರೆ ಕರ್ಮಯೋಗಿಗಳ. ಕರ್ಮ ಪ್ರಚುರ ಅನ್ಯ, ಜ್ಞಾನ ಪ್ರಚುರವಾಗಿದ್ದರೆ ಜ್ಞಾನಯೋಗಿ, ಕರ್ಮ ಪ್ರಚುರವಾಗಿದ್ದರೆ ಕರ್ಮಯೋಗಿ. ಬೇಸಿಕಲಿ ಇಬ್ಬರು ಕೂಡ ಏನಾಗಿದ್ದಾರೆ, ಇಬ್ಬರು ಜ್ಞಾನಯೋಗಿಗಳು ಹೌದು, ಇಬ್ಬರು ಕರ್ಮಯೋಗಿಗಳು ಹೌದು. ಈ ವಿಭಾಗ ಭಗವದ್ಗೀತೆ ಸ್ಪಷ್ಟ ಮಾಡಿದೆ. ಆಶ್ಚರ್ಯ, ಅದಕ್ಕೆ ಅರ್ಥ ಬರೋದೇ ಅದನ್ನು ಬರೋದಿಲ್ಲ. ಇದು ನಿಜವಾದ ಅರ್ಥ ಅಂದ್ರೆ ಅನರ್ಥ ಅಂದ್ರೆ ಅದೇ. ಇವತ್ತು ಅಂಗಡಿಯಲ್ಲಿ ಸಿಗೋ ಪುಸ್ತಕ 199 ಪಾಲು ಪುಸ್ತಕ, ಈ ಶ್ಲೋಕಕ್ಕೆ ಅರ್ಥ ಬರಿಬೇಕಾದ್ರೇ ತಪ್ಪು ಹೋಗ್ಬಿಡ್ತಾರೆ. ಜ್ಞಾನಯೋಗ ಕರ್ಮ ಅಬ್ಸಲ್ಯೂಟ್ ಜ್ಞಾನಯೋಗ ಅಂತ ಒಂದಿಲ್ಲ, ಅರ್ಥ ಮಾಡ್ಕೋಬೇಕು. ಅಬ್ಸಲ್ಯೂಟ್ ಜ್ಞಾನಯೋಗ ಅಂತಿಲ್ಲ, ಅಬ್ಸಲ್ಯೂಟ್ ಕರ್ಮಯೋಗ ಅಂತಿಲ್ಲ. ಅಬ್ಸಲ್ಯೂಟ್ ಜ್ಞಾನಯೋಗ ಅಂದ್ರೇನು, ಕರ್ಮ 100% ಜೀರೋ ಅಂತ ಜ್ಞಾನಯೋಗ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಇನ್ನು ಕರ್ಮಯೋಗ ಜ್ಞಾನ 100% ಜೀರೋ ಅಂತದ್ದು ಎಲ್ಲೆಲ್ಲೂ. ಕರ್ಮ ಜೀರೋ ಆಗಿರೋ ಜ್ಞಾನಯೋಗ ಇಲ್ಲ, ಜ್ಞಾನ ಜೀರೋ ಆಗಿರೋ ಕರ್ಮಯೋಗ ಅಂತಿಲ್ಲ. ಎರಡರಲ್ಲೂ ಜ್ಞಾನ ಇದೆ, ಎರಡರಲ್ಲೂ ಕರ್ಮ ಇದೆ. ಆದರೆ ಯಾವುದು ಹೆಚ್ಚೋ ಅದನ್ನು ಹೇಳ್ತಾರೆ. ಇವತ್ತು ಯೋಚನೆ ಮಾಡಿದರೆ ವಿದ್ಯಾರ್ಥಿನೂ ಕಾಲೇಜಿಗೆ ಹೋಗ್ತಾನೆ, ಈ ಪ್ರೊಫೆಸರು ಕಾಲೇಜಿಗೆ ಹೋಗ್ತಾನೆ. ಆದರೆ ಇವನು ವಿದ್ಯಾರ್ಥಿ ಅಂತಾರೆ, ಅವನ್ನ ಪ್ರೊಫೆಸರ್ ಅಂತ ಕರೀತಾರೆ. ಯಾತಕ್ಕೆ? ಇಬ್ಬರು ಕಾಲೇಜ್ ಹೋದರೂ ಕೂಡ ಇವನು ಕಲಿಯೋ ಉದ್ದೇಶ, ಅವನು ಕಲಿಸೋ ಉದ್ದೇಶ ಅಷ್ಟೆ. ಕಲಿಸೋ ಉದ್ದೇಶದಿಂದ ಹೋದಾಗ ಅವನು ಪ್ರೊಫೆಸರ್, ಕಲಿಯೋ ಉದ್ದೇಶದಿಂದ ಹೋದಾಗ ಅವನು ವಿದ್ಯಾರ್ಥಿಯ. ಗೊತ್ತಿಲ್ಲ, ಇವನು ಕಲಿಯೋ ಉದ್ದೇಶ ಇವನಿಗಿಲ್ಲ, ಕಲಿಯೋ ಉದ್ದೇಶ ಇವನಿಗಷ್ಟೆ. ಕಲಿಯೋ ಉದ್ದೇಶದಿಂದಲೇ ಹೋಗ್ತಾನೆ ಇವನು, ಅವನು ಬರೀ ಸಂಬಳಕ್ಕೆ ಮಾತ್ರ ಹೋಗ್ತಾನೆ. ಇಬ್ಬರಿಗೂ ಎರಡು ಕಾನ್ಸೆಪ್ಟೇ ಇಲ್ಲ, ಆದರೆ ಭಾರಿ ತಪ್ಪದು. ಕಲಿಸುವುದು ಜ್ಞಾನಯೋಗ, ಅವರು ಪ್ರೊಫೆಸರ್. ಕಲಿಯುವುದು ಜ್ಞಾನಯೋಗ, ವಿದ್ಯಾರ್ಥಿಯವರು. ಆದರೆ ಎರಡೂ ಇಲ್ಲ, ಅವನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೆ. ಆಗ ಅವನು ಪ್ರೊಫೆಸರ್ ಅಲ್ಲ, ಅವನಿಗೆ ಡೈರೆಕ್ಟರ್ ಸುತ್ತ ಪಾಠನೇ ಮಾಡೋದಿಲ್ಲ. ಆಕ್ಚುಲಿ ಈಕ್ವಲೆಂಟ್ ಕೇಳರ್ ಇರಬಹುದು, ಎರಡು ಈಕ್ವಲೆಂಟ್ ಕೇಳರ್ರೆ. ಆದರೆ ಇದು ಅಡ್ಮಿನಿಸ್ಟ್ರೇಷನ್ ಪೋಸ್ಟ್ ಅಂತಾರೆ, ಅದನ್ನ ಟೀಚಿಂಗ್ ಪೋಸ್ಟ್ ಅಂತ ಕರೀತಾರೆ. ಇವತ್ತು ಜ್ಞಾನ ಜನಕಾದಿಗಳೆಲ್ಲ ಅಡ್ಮಿನಿಸ್ಟ್ರೇಟರ್ಸ್ ಆದರೂ, ಸನಕಾದಿಗಳೆಲ್ಲ ಪ್ರೀಚರ್ಸ್ ಆದ್ರು ಅಷ್ಟೇ. ಆದರೆ ಜ್ಞಾನ ಇಲ್ಲದೆ ಅಡ್ಮಿನಿಸ್ಟ್ರೇಷನ್ ಮಾಡಲಿಕ್ಕೂ ಬರೋದಿಲ್ಲ. ಅದೇ ರೀತಿ ಜ್ಞಾನ ಇಲ್ಲದೆ ಒಳ್ಳೆ ಕರ್ಮ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮ ಮಾಡಿದವನಿಗೆ ಜ್ಞಾನ ಪಕ್ವಾಗ ಸಾಧ್ಯತೆನೇ ಇಲ್ಲ. ಯಾವನು ಪ್ರಾಕ್ಟಿಕಲ್ ಮಾಡಿಯೇ ಇಲ್ಲ, ಅವನಿಗೆ ತೀರಿ ಕನ್ವಿನ್ಸ್ ಆಗೋ ಸಾಧ್ಯತೆ ಪೂರ್ತಿ ಇಲ್ಲವೇ ಇಲ್ಲ. ಯಾವನಿಗೆ ಥಿಯರಿನೇ ಗೊತ್ತಿಲ್ಲ, ಅವನೆಂದೂ ಪ್ರಾಕ್ಟೀಸ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಥಿಯರಿ ಅಂಡ್ ಪ್ರಾಕ್ಟಿಕಲ್ ಅಂತ ಕರೀತಾರಲ್ಲ, ಹೇಗೆ ಥಿಯರಿಗೆ ಥಿಯರಿ ಆಸ್ಪೆಕ್ಟ್ ಜಾಸ್ತಿ ಇದ್ರೆ ಅವನು ಜ್ಞಾನಯೋಗಿ, ಈ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಜಾಸ್ತಿ ಇದ್ರೆ ಕರ್ಮಯೋಗಿ. ಅಷ್ಟೇ ಹೊರತು ಇಬ್ರಿಗೆ ಎರಡು ಜ್ಞಾನ ಇರಲೇಬೇಕು. ವಿದ್ಯಾರ್ಥಿ ಆದವನು ಏನು ಥಿಯರಿ ಗೊತ್ತಿದ್ರೆ ಪ್ರಾಕ್ಟಿಕಲ್ ಹಾಲಿಗೆ ಹೋಗ್ಬಿಟ್ಟ ಅಂದ್ರೆ ಅವನು ಸಾಯ್ಲೆಕ್ಕೆ ಎಲ್ಲೋ ಹೋಗ್ಬೇಕಾಗಿಲ್ಲ, ಬರೀ ಲ್ಯಾಬೊರೇಟ್ರಿ ಸಾಕು ಸಾಯ್ಲೆಕ್ಕೆ. ನೀರು ಅಂತ ತಿಳ್ಕೊಂಡು ಯಾವುದೋ ಆಸಿಡ್ ತಲೆಯದಕ್ಕೆ ಮೇಮೇಲೆ ಹಾಕೊಂಡು ಸುಟ್ಟೋಗ್ತಾರೆ, ಅಷ್ಟೇ ಮೂರ್ಖನಾಗಿಬಿಡ್ತಾರೆ. ಅವ್ನು ಏನಂತ ಗೊತ್ತಿರ್ಬೇಕಾದ್ರೆ ಜ್ಞಾನ ಇರಬೇಕಲ್ಲ ಅವನಿಗೆ. ಅದೇ ರೀತಿಯಲ್ಲಿ ಬರೀ ಹೇಳಿ ಹೇಳಿ ಗೊತ್ತು ಅವನಿಗೆ, ಹೈಡ್ರೋಕ್ಲೋರಿಕ್ ಆಸಿಡ್ ಬಗ್ಗೆ ಗಂಟೆ ಗಂಟೆ ಮಾತಾಡ್ತಾನೆ, ಎದುರಿಗಿಟ್ಟು ಗೊತ್ತೇ ಇಲ್ಲ ಯಾವುದು ಅಂತೇಳಿ. ಇನ್ನಂತ ಜ್ಞಾನ ಏನು ಪ್ರಯೋಜನ ಇದೆ? ತಿಳುವಳಿಕೆ ಬೇಕು, ವಸ್ತುವನ್ನು ಕಂಡು ನುಡಿಯೂ ಇರಬೇಕು. ಆದ್ದರಿಂದ ಜ್ಞಾನಯೋಗ ಕರ್ಮಯೋಗಗಳು ಎರಡು ಬೇರೆ ಬೇರೆ ಯೋಗಗಳಲ್ಲ, ಒಂದೇ ಸಾಧನೆ ಎರಡು ಮುಖ. ಆ ವಿಭಾಗ ಬಂದಿದ್ದು ಯಾವುದು ರಿಲೇಟಿವ್ಲಿ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಹೊರತು ಬೇರೆ ದೃಷ್ಟಿಯಿಂದ ಅಲ್ಲ. ರಿಲೇಟಿವ್ಲಿ ಜಾಸ್ತಿ ಯಾವುದಿದೆ ಅಂತ ಹೇಳ್ತಾರೋ ಹಾಕಿ. ಇವತ್ತು ಉದಾಹರಣೆಗೆ ಹಾಲಿ ನೀರಾಗಿರ್ತಾರೆ, ಹಾಲೆ ಅದು. ಎಲ್ಲಿವರೆಗೂ ಹಾಲಿನ ಪ್ರಪೋರ್ಷನ್ ಜಾಸ್ತಿ ಇದ್ದು ನೀರಿನ ಪ್ರಪೋರ್ಷನ್ ಕಡಿಮೆ ಇರೋವರೆಗೂ ಹಾಲೆ, ಆಮೇಲೆ ನೀರು ಒಂದು ಶುರು ಮಾಡ್ತಾರೆ ಆ ಟೈಪ್. ಅದು ಬಣ್ಣ ಹೆಚ್ಚು ಕಡಿಮೆ ಆಗಿಬಿಟ್ರೆ ಗೊತ್ತಾಗುತ್ತೆ. ಕೊನೆಗೆ ಬಿಳಿ ಬಣ್ಣ ಕಾಣೋವರೆಗೂ ಮಜ್ಜಿಗೆ, ಅದು ಹೋಯ್ತು ಅಂದ್ರೆ ನೀರಷ್ಟೇ. ಬಿಳಿ ಬಣ್ಣ ಕಾಣೋವರೆಗೂ ಮಜ್ಜಿ ಅಂತ ಕರೆಯೋ ಹಾಗೆ ಒಂದೇ ಇದರೊಳಗೆ ಆಸ್ಪೆಕ್ಟ್ಗಳು ಅಷ್ಟೇ ಹೊರತು ಬೇರೆ ಅಲ್ಲ. ಮಜ್ಜಿಗೆಯಲ್ಲಿ ನೀರಿಲ್ಲವೇನು? ನೀರಿದ್ದೇ ಇದೆ. ನೀರಂದ್ರೆ ಮಜ್ಜಿಗೆಯಲ್ಲೂ ನೀರಿದೆ. ಯಾಕೆ ಕರೀತಾರೆ ಅಂದ್ರೆ ನೀರಿನ ಅಂಶ ಕಡಿಮೆ ಇದ್ದು ಮಜ್ಜಿಗೆ ಅಂಶ ಜಾಸ್ತಿ ಇದೆ ಅಷ್ಟೇ. ಅದು ಈ ದೃಷ್ಟಿಯೊಳಗೆ ಜ್ಞಾನಯೋಗ ಕರ್ಮಯೋಗ ಬೇರೆ ಅಲ್ಲವೇ ಅಲ್ಲ ಅಂತ ಸ್ಪಷ್ಟೀಕರಣ ಕೊಡೋದು ಇದ್ರ ಉದ್ದೇಶ. ಆದ್ದರಿಂದ ಸರಿಯಾದ ಜ್ಞಾನಯೋಗಿಗೆ ಕರ್ಮಯೋಗಿ ಫಲನೂ ಸಿಗುತ್ತೆ, ಸರಿಯಾದ ಕರ್ಮಯೋಗಿಗೆ ಜ್ಞಾನಯೋಗಿ ಫಲನೂ ಸಿಗುತ್ತೆ. ಯಾಕೆ ಎರಡು ಬೇರೆ ಬೇರೆ ಅಲ್ಲ. ಆದ್ದರಿಂದ ಇದು ಅದರ ಅರ್ಥ. ಇನ್ನು ವಿವರಣೆ ಕೊಡ್ತಾನೆ ಭಗವಂತ, ಎಷ್ಟು ಸ್ಪಷ್ಟ ಮಾತುಗಳಲ್ಲಿ ಹೇಳುತ್ತಾನೆ. ಅದೇ ರೀತಿ ಸುಗಸ್ತಾಶ್ರಮ ಸನ್ಯಾಸಾಶ್ರಮ ಎರಡರಲ್ಲಿ ಯಾವುದಕ್ಕೆ ಮೋಕ್ಷ ಅಂತ ಕೇಳಿದರೆ ಅದಕ್ಕೆ ಹೇಳುತ್ತಾರೆ, ಎರಡಕ್ಕೂ ಮೋಕ್ಷ ಇದ್ದೇ ಇದೆ, ಎರಡಕ್ಕೂ ಮೋಕ್ಷ ಇದ್ದೇ ಇದೆ. ಆ ಮಗು ಯೋಚನೆ ಮಾಡಲಿಕ್ಕೆ ಹೋಗಬೇಕು. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ, ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ. ಮುಂದಿನ ಶ್ಲೋಕ, ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಉದಾಹರಣೆಗೆ ಅದೇ ರೀತಿ ಇರತಕ್ಕಂಥ ಸಂಬಳ ಮಾತ್ರ ಏನಾಗಿದೆ, ಇವಂದು ಒಂದು ಎರಡು ಒಂದೇ ಸಂಬಳ, ಸಂಬಳದಲ್ಲಿ ವ್ಯತ್ಯಾಸ ಸ್ಯಾಲ್ರಿ ಡಿಫ್ರೆನ್ಸ್ ಇಲ್ಲೇ ಇಲ್ಲ. ಈಕ್ವಲೆಂಟ್ ಕೇಡರ್ನವರಿಗೆ ಆ ಟೀಚಿಂಗ್ನಲ್ಲಿ ಅವನಿಗೆ ಅದೇ ಸಂಬಳ, ಇವನಿದು ಅದೇ ಸಂಬಳ ಅವನಿಗೆ, ಸಂಬಳದಲ್ಲಿ ವ್ಯತ್ಯಾಸ ಇಲ್ಲ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗ ಇರಪಿ ಗಮ್ಯತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಸನ್ಯಾಸಿ ಇದ್ದಾನೆ, ಒಳ್ಳೆ ಗೃಹಸ್ಥ ಇದ್ದಾನೆ, ಒಂದು ಜ್ಞಾನಿಯಾದ ಗೃಹಸ್ಥ. ಅವನು ತನ್ನ ಕರ್ಮ ಬಿಡದೇ ಇದ್ದ ಸನ್ಯಾಸಿ. ಇಬ್ಬರಿಗೆ ಯಾವ ಫಲ ಸಿಗುತ್ತೆ ಅಂದ್ರೆ ಇಬ್ಬರಿಗೂ ಒಂದೇ ರೀತಿಯಾದ ಫಲ ಸಿಗುತ್ತೆ ಅಂತ ಹೇಳಿದ್ದ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಲ್ದು ನೀತಿಬೇಕಾಗಿತ್ತು. ವ್ಯಾಸರಾಜ ಮೊದಲಾದವರಿಗೆ ಯಾವುದೋ ಗತಿ ಆಯಿತು, ಪುರಂದರದಾಸ ದುರ್ಗತಿ ಆಯಿತು, ದುರ್ಗತಿ ಏನು ಮಾಡಬೇಕು ಇದಕ್ಕೆ? ಪುರಂದರದಾಸಿಗೆ ಎಷ್ಟು ಒಳ್ಳೆ ಗತಿ ಆಯಿತು ಅಂತ ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ವ್ಯಾಸರಾಜರಿಗೆ ಅಷ್ಟೇ ಶ್ರೇಷ್ಠ ಸದ್ಗತಿ ಇದ್ದಲ್ಲ, ದುರ್ಗತಿ ಆಗಲೇ ಇಲ್ಲ. ಈ ಮಾತು ಅರ್ಥ ಮಾಡಿಕೊಂಡಾಗ ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತತ್ ಯೋಗೈರಪಿ ಗಮ್ಯತೆ. ಕರ್ಮಯೋಗಿಗಳಿಗೆ ಯಾವ ಫಲ ಸಿಗುತ್ತೋ ಜ್ಞಾನಯೋಗಿಗಳಿಗೂ ಅದೇ ಫಲ ಸಿಗುತ್ತೆ. ಜ್ಞಾನಯೋಗಿಗೆ ಯಾವ ಫಲ ಸಿಗುತ್ತೋ ಕರ್ಮಯೋಗಿ ಅಂಥದ್ದೇ ಫಲ ಸಿಗುತ್ತೆ. ಯಾವಾಗ? ಎರಡು ಸರಿ ಇರಬೇಕಷ್ಟೇ. ಸುಮ್ಮನೆ ಅಂದ್ರೆ ಎಲ್ರಿಗೂ ಒಂದೇ ಫಲ ಗೆದ್ದೋಗ್ಬಿಡೋದಲ್ಲ. ಮತ್ತೆ ಒಳ್ಳೆಯ ಜ್ಞಾನ ಇದ್ದು ಒಳ್ಳೆಯ ಕರ್ಮಾಚರಣೆ ಮಾಡೋ, ಒಳ್ಳೆಯ ಕರ್ಮಾಚರಣೆ ಮಾಡ್ತಾ ಒಳ್ಳೆಯ ಜ್ಞಾನ ಇರೋನು, ಅವೆರಡು ಇಲ್ಲ ಅಂದ್ರೆ ದುರ್ಗತಿನೇ, ಬೇರೆ ದಾರಿನೇ ಇಲ್ಲ. ಎರಡೂ ಸರಿಯಾದ ದಾರಿಯಲ್ಲಿದ್ರೆ ಇಬ್ಬರಿಗೂ ಕೂಡ ಶ್ರೇಷ್ಠವಾದ ಗತಿ ಸಿಗುತ್ತೆ. ಆ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ತುಂಬಾ ಜನ ಕೆಲವು ಇದು ಮಾಡ್ತಿರ್ತಾರೆ, ಪುರಂದ್ರಾಸಿ ಎಷ್ಟೇ ದೊಡ್ಡವರು ಬಿಡಿ ಅಂತೂ ಸನ್ಯಾಸ ಅಂತ ತಗೊಳ್ಳಿಲ್ಲ ಕೊನೆಗೆ. ಪಾಪ ಅದೊಂದು ಡ್ರಾಬ್ಯಾಕ್ ಅಂತ ತಿಳ್ಕೊಂಡ್ರೆ ಮಾಡ್ಬೇಕು ಅದಕ್ಕೆ. ಮತ್ತೆ ಇವರಿಗೆ ಪಾಪ ಎಷ್ಟೇ ದೊಡ್ಡ ಸನ್ಯಾಸಿಗಳಾಗಿದ್ರು ಪಾಪ ಗೃಹಸ್ಥರ ಒಂದು ರೀತಿ ಇಲ್ಲಲ್ಲ ಇವರಿಗೆ, ಏನೋ ಒಂಥರ ಡಿಪೆಂಡೆನ್ಸೆ. ಏನು ಯೋಚನೆ ಮಾಡೋದೆಲ್ಲ ತಪ್ಪು ಕಲ್ಪನೆಗಳು. ಆದ್ರಿಂದಾನೇ ಜ್ಞಾನಿಗಳು ಎಷ್ಟೋ ಜನ ಜ್ಞಾನಿ ಕೊನೆಯವರು ಸನ್ಯಾಸ ಪುರಂದ್ರಾಸ ಮನಸ್ಸು ಸನ್ಯಾಸ ಹೋಗೋದು ಕಷ್ಟ ಇತ್ತ? ವ್ಯಾಸರಾದರೂ ಅವ್ರ ಸನ್ಯಾಸ ಇಷ್ಟಪಟ್ಟಿದ್ರೆ ಅವ್ರನ್ನೇ ಪೀಡಾಸನೆ ಮಾಡಿಬಿಡ್ತಾ ಇದ್ರು, ತಮ್ಮ ಅನಂತರ ಪುರಂದರದಾಸನ್ನೇ ಕುಡಿಸಿದ್ರು ಪೀಠದೊಳಗೆ. ಆದರೆ ಯಾಕೇನು ಮುಂದೆ ತುಂಬಾ ದಿವಸ ಇದ್ರು ಪುರಂದರದಾಸರು, ಅನೇಕರಿಗೆ ಗೊತ್ತಿಲ್ಲ. ಪುರಂದರದಾಸರು ವ್ಯಾಸರಾಜರ ಶಿಷ್ಯರು. ವ್ಯಾಸರಾಜರು ವೈಕುಂಠ ಯಾತ್ರೆ ಮಾಡಿದ್ದು 1539 ಶ್ರೀ ಪುರಂದರದಾಸರು ಮಾಡಿದ್ದು 1564 ಪುರಂದರಾಸ ಇಷ್ಟಪಟ್ಟಿದ್ದರೆ ಅವರೇ ಉತ್ತರಾಧಿಕಾರಿಗಳಾಗ್ತಾ ಇದ್ದರು. ವ್ಯಾಸರಾಜ ಮಠಕ್ಕೆ ಅವರೇ ಉತ್ತರಾಧಿಕಾರಿಗಳು. ಯಾಕೆ ಅವರಿಗೆ ಬೇಕೇ ಇಲ್ಲ ಅಂತ ಹೇಳಿ, ನನಗೆ ಬೇಕಿಲ್ಲ, ಗೃಹಸ್ಥರಾಗಿದ್ದೇ ಸಾಧನೆ ಮಾಡ್ತೇನೆ, ನ್ಯೂನತೆ ಹೆಸರು ಇಲ್ಲ ಅದರೊಳಗೆ. ಅದೇ ರೀತಿ ಗೃಹಸ್ಥಾಶ್ರಮ ಟಚ್ಚೇ ಇಲ್ಲ ಯಾರಿಗೆ, ವಾದಿರಾಜಸ್ವಾಮಿಗಳಿಗೆ. ಬ್ರಹ್ಮಚರ್ಯದಿಂದ ನೇರವಾಗಿ ಸನ್ಯಾಸಿಗಳಾದವು. ವ್ಯಾಸರಾಜರು, ಶ್ರೀಪಾದರಾಜರು, ರಘುತ್ತಮ ಎಲ್ಲ ನೇರವಾಗಿ ಸನ್ಯಾಸಕ್ಕೆ ಬಂದವರು. ಗೃಹಸ್ಥಾಶ್ರಮದ ಟಚ್ಚೇ ಇಲ್ಲ ಅವರಿಗೆ. ಆದರೆ ಮಠ ಭಾರಿ ದೊಡ್ಡ ಮಠ. ಆದ್ದರಿಂದ ಇಲ್ಲಿ ಗೃಹಸ್ಥ ದೊಡ್ಡವನು ಸನ್ಯಾಸ ದೊಡ್ಡವನು ಒಂದು ಪ್ರಶ್ನೆ ಬರೋದೇ ಇಲ್ಲ. ಆಶ್ರಮ ಯಾಸ ಸನ್ಯಾಸ ದೊಡ್ಡದು, ಆದರೆ ಫಲ ತಗೊಂಡು ಬಿಟ್ಟಾಗ ಫಲದಲ್ಲಿ ಎರಡಕ್ಕೂ ಒಂದೇ ವ್ಯತ್ಯಾಸ ಇಲ್ಲ. ಯಾವಾಗ ಅದೇ ಮಟ್ಟದ ಜ್ಞಾನಯೋಗಿ, ಅದೇ ಮಟ್ಟದ ಕರ್ಮಯೋಗಿ ಆಗಿದ್ರೆ ಫಲದಲ್ಲಿ ತಾರತಮ್ಯ ಇಲ್ಲ. ಆದರೆ ಜ್ಞಾನದ ಮಟ್ಟ ಜಾಸ್ತಿ ಇದ್ರೆ BA ಓದಿದ್ದಾರೆ ಕೆಲಸ ಸಿಕ್ತು, MA ಓದಿದ್ದಾನೆ ಕೆಲಸ ಸಿಕ್ತು, ಅಲ್ಲಿ ವೇರಿ ಆಗುತ್ತಾನೆ. ಅದು ಜ್ಞಾನದ ಮಟ್ಟ ಜಾಸ್ತಿ ಇದ್ರೆ ಅವನ ಫಲ ದೊಡ್ಡದು. ಕರ್ಮದ ಮಟ್ಟ ಜಾಸ್ತಿ ಇದ್ರೆ ಬರೀ ಸ್ನಾನ ಸಂಧಾನ ಮಾಡ್ಕೊಂಡಿರೋನೊಬ್ಬ, ಅಶ್ವಮೇಧಾದಿ ಯಾಗ ಮಾಡೋನೊಬ್ಬ, ಜಾಸ್ತಿ ಆಯಿತು ಒಂದು ಆ ಥರ. ಆದರೆ ಸೇಮ್ ಕೇಡರ್ ಇದ್ರೆ, ಸಿಮಿಲರ್ ಜ್ಞಾನ ಇತ್ಯಾದಿ ಇದ್ರೆ ಅವನು ಕರ್ಮಯೋಗಿ ಅನ್ನೋ ಕಾರಣಕ್ಕೆ ಫಲ ಕಡಿಮೆ ಆಗೋದಾಗಲಿ, ಜ್ಞಾನಯೋಗಿ ಅನ್ನೋ ಕಾರಣಕ್ಕೆ ಫಲ ಹೆಚ್ಚಾಗೋದಾಗಲಿ ಇಲ್ಲವೇ ಇಲ್ಲ. ಯತ್ ಸಾಂಖ್ಯ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರತಿ ಗಮ್ಯತೆ. ಅದಕ್ಕಿನ್ನೊಂದು ಅರ್ಥ, ಇಲ್ಲಿ ಫಲಸಾಮ್ಯ ಬಿಟ್ಬಿಡಿ, ಮೋಕ್ಷ ಅನ್ನೋದು ಕಾಮನ್, ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ. ತಾರತಮ್ಯ ಇರೋದು ಆಮೇಲೆ, ಇವರಿಗೂ ಮೋಕ್ಷವುಂಟು ಅವರಿಗೂ ಮೋಕ್ಷವು. ಕರ್ಮ ಪ್ರಧಾನವಾದ ಜ್ಞಾನಯೋಗಿಗಳಿಗೂ ಮೋಕ್ಷವು, ಜ್ಞಾನ ಪ್ರಧಾನವಾದ ಕರ್ಮಯೋಗಿಗಳಿಗೂ ಮೋಕ್ಷವು. ಆದ್ದರಿಂದ ಮೋಕ್ಷಕ್ಕೆ ಇವೆರಡೂ ಇದೆ. ಇಲ್ಲಿ ಬರೀ ಜ್ಞಾನಯೋಗ ಅನ್ನೋ ಕಾನ್ಸೆಪ್ಟ್ ಆಗಲಿ, ಬರೀ ಕರ್ಮಯೋಗ ಅನ್ನೋ ಕಾನ್ಸೆಪ್ಟ್ ಆಗಲಿ ಭಗವದ್ಗೀತೆಯಲ್ಲಿ ಬಂದಿಲ್ಲ ಅನ್ನೋದು ತತ್ವ. ಅದಕ್ಕೆ ಮೊದಲೇ ಹೇಳಿದೆ, ಭಗವದ್ಗೀತೆ ಈ ಮಾತಿಗೆ ಅರ್ಥ ಬರಬೇಕಾದ್ರೆ ತಪ್ಪು ಬರೀತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾದ ಶ್ಲೋಕಗಳಿಗೆ ಎಷ್ಟು ಅಪಾರ್ಥ ಮಾಡಿಕೊಳ್ಳುವ ಸಂಭವ ಇದೆ. ಆದ್ದರಿಂದ ವಾಕ್ಯ ಸುಲಭನೋ ಕಷ್ಟನೋ ಪ್ರಶ್ನೆ ಅಲ್ಲ, ಆ ಕಾನ್ಸೆಪ್ಟ್ ತಿಳಿಯೋದು ಭಾರಿ ದೊಡ್ಡದಾಗಿ. ಕಾನ್ಸೆಪ್ಟ್ ಅರ್ಥವಾಯಿತು ಅಂದರೆ ಎಷ್ಟು ಕಠಿಣ ವಾಕ್ಯದಲ್ಲೂ ಅರ್ಥ ಸಿಗುತ್ತೆ. ಒಂದು ಕಾನ್ಸೆಪ್ಟೇ ತಿಳಿದೇ ಹೋದರೆ ಏನು ಗೊತ್ತಾಗೋದು. ಇಲ್ಲಿ ಗೀತೆಯ ಬಗ್ಗೆ ನಡೆದಿದ್ದ ಒಂದು ಅವಾಂತರ, ಅದಕ್ಕೆ ಭಗವಂತ ಕೊನೆ ಹೇಳುತ್ತಾರೆ, ಏಕಂ ಸಾಂಖ್ಯಂಚ ಯೋಗಂಚ ಯಹ್ ಪಶ್ಯತಿ ಸಪಶ್ಯತಿ. ಸಾಂಖ್ಯ ಮತ್ತು ಯೋಗಗಳನ್ನು ಒಂದೇ ಅಂತ ಅವನು ತಿಳಿತಾನೋ ಅವನು ನಿಜವಾದ ಜ್ಞಾನಿ. ಯಹ ಪಶ್ಯತಿ ಸಹ ಪಶ್ಯತಿ, ಯಾವನು ಎರಡನ್ನು ಒಂದೆಯಾಗಿ ನೋಡುತ್ತಾನೋ ಅವನು ಸರಿಯಾಗಿ ನೋಡಿದವನು. ಇಲ್ಲಿವರೆ ನೋಡೋದು ಬರೋದಿಲ್ಲ ಅಂತ ಅರ್ಥ. ಏಕಂ ಸಾಂಖ್ಯಂಚ ಯೋಗಂಚ ಯಹ್ ಪಶ್ಯತಿ ಸಪಶ್ಯತಿ. ಇಲ್ಲಿ ಒಂದೇ ಅಂದರೆ ಸಾಂಖ್ಯ ಇದ್ದುಕೊಟ್ಟು ಯೋಗ ಅಂತ ಅರ್ಥ ಅಲ್ಲ. ಸಾಂಖ್ಯದ ಫಲ ಯೋಗದ ಫಲ ಎರಡು ಒಂದೇ ಆಗಿದೆ ಅಂತ ಒಂದರ್ಥ. ಮತ್ತು ಸಾಂಖ್ಯ ಯೋಗಗಳು ಒಬ್ಬನಲ್ಲೇ ಇರಬೇಕಾದ ಗುಣಗಳೇ ಹೊರತು ಬೇರೆ ಬೇರೆಯಲ್ಲಿದ್ದರೆ ಪ್ರಯೋಜನ ಇಲ್ಲ ಅಂತ ಅದಕ್ಕೆ. ಅಂದರೆ ಥಿಯರಿ ಯಾವನು ಪ್ರಾಕ್ಟೀಸ್ ಪಾಸ್ ಮಾಡ್ತಾನಲ್ಲ, ಪ್ರಾಕ್ಟಿಕಲ್ನಲ್ಲಿ ಅವನೇ ಪಾಸ್ ಮಾಡಿರ್ಬೇಕು. ಒಬ್ಬನು ಥಿಯರಿ ಪಾಸ್, ಒಂದು ಪ್ರಾಕ್ಟಿಕಲ್ ಪಾಸ್ ಸೇರಿಸಿ ಇಬ್ಬರು ಪಾಸ್ ಮಾಡಲ್ಲ. ಮತ್ತೆ ಇವನು ಥಿಯರಿ ಇವನು ಪಾಸ್ ಮಾಡಬೇಕು, ಥಿಯರಿ ಪಾಸ್ ಮಾಡೋ ಪ್ರಾಕ್ಟಿಕಲ್ನೂ ಮಾಡಬೇಕು, ಪ್ರಾಕ್ಟಿಕಲ್ ಮಾಡೋ ಥಿಯರಿನೂ ಮಾಡಬೇಕು. ಹೇಗೋ ಹಾಗೆ ಅವನ ಕರ್ಮವನ್ನು ಗೃಹಸ್ಥ ಅವನು ಮಾಡಿರಬೇಕು, ತನ್ನ ಪಾದಿನ ಜ್ಞಾನ ಸಂಪಾದನೆ ಅವನು ಮಾಡಬೇಕು. ಅದು ಸನ್ಯಾಸಿಯಾದವನು ತನ್ನ ಪಾದಿನ ಜ್ಞಾನನೂ ಮಾಡಬೇಕು, ತನ್ನ ಪಾದಿನ ಕರ್ಮನೂ ಆಚರಣೆ ಮಾಡಬೇಕು. ಇಬ್ಬರಿಗೂ ಅಂತಹ ಎಕ್ಸೆಂಪ್ಷನ್ ಇಲ್ಲವೇ ಇಲ್ಲ. ಈ ಕರ್ಮಯೋಗದಲ್ಲಿ ಜ್ಞಾನಕ್ಕೆ ಅವಕಾಶ ಇಲ್ಲ ಅಂತ, ಜ್ಞಾನಯೋಗದಲ್ಲಿ ಕರ್ಮಕ್ಕೆ ಅವಕಾಶ ಇಲ್ಲ ಅನ್ನೋ ತಪ್ಪು ತಿಳುವಳಿಕೆಯನ್ನು ಹೊಂದಲೇಬೇಡಿ. ಆ ಹೊಂದಿದ್ದಕ್ಕೆ ನಮ್ಮ ಸ್ಥಿತಿ ಇವತ್ತಿಗೆ ಆಗಿರೋ. ಮತ್ತು ಓದೋರು ಅಂದರೆ ಯಾರೋ ಓದ್ತಾರೆ, ನಾವು ಜ್ಞಾನಯೋಗಿಗಳಲ್ಲ, ನಾವು ಓದೋದಿಲ್ಲ, ನಾವು ತೀರ್ಮಾನ ಮಾಡ್ಕೊಂಡ್ಬಿಟ್ಟಾಗಿದೆ. ಪಾಪ ಏನೋ ಓದಿ ಕಷ್ಟಪಡ್ತಾರೆ ಪಾಪ. ನಮ್ಮ ಮಾರ್ಗ ಅಂದ್ರೆ ಕರ್ಮಯೋಗಿಗಳು ಅಷ್ಟೇ. ನಾವು ಇವರು ನಮಗೆ ಸಂಬಂಧನೇ ಪಟ್ಟಿಲ್ಲ, ಕರ್ಮ ಬರೀ ಜ್ಞಾನ ಅಂತ ಇವರು ಕೂತಿರ್ತಾರೆ. ಆದ್ದರಿಂದ ಇವರು ಅನುಭವ ವ್ಯವಹಾರ ಜ್ಞಾನನೂ ಇರೋದಿಲ್ಲ. ಹಾಗಾಗಿಬಿಡುತ್ತೆ ಕೊನೆ. ಹಾಗಾಗಬಾರ್ದು, ಎರಡೂ ಸೇರಬೇಕು. ಎರಡೂ ಸೇರಿದಾಗ ಸಾಧನೆಯಾಗತ್ತೆ. ಇದು ಉಪನಿಷತ್ತು ಹೇಳುತ್ತೆ, ದ್ವೇ ವಿದ್ಯೆ ವೇದಿತ ಇವೆ ಪರಾಚ ಅಪರಾಚ. ಉಪನಿಷತ್ತಿನ ಮಾತು, ಒಂದು ವಿದ್ಯೆ ತಿಳ್ಕೊಂಡ್ರೆ ಸಾಲದು, ಎರಡು ವಿದ್ಯೆನೂ ಗೊತ್ತಿರಬೇಕು. ಎರಡು ವಿದ್ಯೆ ಅಂದರೆ ಯಾವುದು? ಇಹದ ವಿದ್ಯೆ, ಪರದ ವಿದ್ಯೆ. ಪರದ ವಿದ್ಯೆ ಅಂದರೆ ಜ್ಞಾನ, ಇಹದ ವಿದ್ಯೆ ಅಂದರೆ ಕರ್ಮಾಚರಣೆ. ಇವತ್ತು ಕರ್ಮಾಚರಣೆ ಮಾಡಿದ್ರೆ ಇವತ್ತು ಬದುಕಲಿಕ್ಕೆ ನಮಗಾಗೋದಿಲ್ಲ. ನಾಳೆ ಪರೀಕ್ಷೆ ಇದೆ, ನಾಳೆ ಪರೀಕ್ಷೆ ಇದೆ, ಮುಂದಿನ ವಾರ ಪರೀಕ್ಷೆ ಇದೆ. ವಿದ್ಯಾರ್ಥಿ ಏನು ಮಾಡ್ತಾರಮ್ಮ ನೋಡು, ಮುಂದಿನ ವಾರ ಪರೀಕ್ಷೆ ಇದೆ, ಅಲ್ಲಿ ಅವನು ಊಟನೇ ಮಾಡೋದಿಲ್ಲ ಅಂತ ಕೂತ್ರ ಗತಿ ಏನಾಗುತ್ತಾಗಿದ್ರೆ? ಪರೀಕ್ಷೆ ಹೋದ್ರೆ ಮನೆ ಬಿಟ್ಟು ಹೋಗೋದಿಲ್ಲ, ಪರೀಕ್ಷೆ ಅವರಿಗೆಲ್ಲ ಮನೆಯಲ್ಲೇ ಹೋಗೋದಿಲ್ಲ. ಆಗೋಯ್ತು ಅಂದರೆ ಊಟ ಸ್ಪೆಷಲ್ ಮಾಡೋದಿಲ್ಲ ಅಲ್ಲಿ. ಬೇಕಾದ್ರೆ ಒಂದು ವಾರ ಸ್ವೀಟ್ ಗೀಟ್ ಮಾಡಬೇಡ ಅಂತ ಹೇಳಿದ್ರೆ ಸರಿ, ಊಟನೇ ಮಾಡೋದಿಲ್ಲ ಅಂದರೆ ಅಸ್ತಿತ್ವ ಹೋಗಿತ್ತ. ಅದಕ್ಕೆ ಜ್ಞಾನಯೋಗಿ ಕರ್ಮ ಮಾಡೋದಿಲ್ಲ ಅಂದ ಏನರ್ಥ? ಇನ್ವಾಲ್ವ್ ಆಗ ಕರ್ಮ ಮಾಡೋದಿಲ್ಲ. ಇನ್ವಾಲ್ವ್ ಕರ್ಮಗಳು ಯಾವ್ಯಾವ್ದಿರುತ್ತೆ? ಇವರ ನಿನ್ನೆ ಹೇಳಿದೆ, ಪಿತೃಕಾರ್ಯ ಇತ್ಯಾದಿಗಳು ಅದನ್ನೆಲ್ಲ ಮಾಡೋದಿಲ್ಲ. ಸನ್ಯಾಸಿಗಳು ಯಾವ ಯಾಗನೂ ಮಾಡಾಗಿಲ್ಲ, ಆದರೆ ಒಂದೇ ಆಗ ಬಿಡಾಗಿಲ್ಲ. ಯಾವ ಯಾಗನೂ ಮಾಡೋದಿಲ್ಲ ಅಂದ್ರೇನು? ಅಶ್ವಮೇಧ ಯಾಗ, ರಾಜಸ್ಸು, ಯಾವ ಯಾಗಲೂ ಸನ್ಯಾಸಿಗಳು ಮಾಡೋಹಾಗಿಲ್ಲ. ಆದರೆ ಜ್ಞಾನ ಯಾಗ ಅದನ್ನು ಮಾಡಲೇಬೇಕು, ಜ್ಞಾನ ಸತ್ರ ಮಾಡಲೇಬೇಕೇ ಹೊರತು ಅದನ್ನು ಬಿಡಕ್ಕೆ ಬರೋದಿಲ್ಲ. ಹೀಗೆ ಪ್ರತಿಯೊಂದರಲ್ಲೂ ಎರಡೆರಡು ಭಾಗ ಇದೆ. ಸನ್ಯಾಸಿಗಳು ಎಂದೂ ಕೂಡ ಅದನ್ನು ಮಾಡ ಹಾಗಿಲ್ಲ, ಇದನ್ನು ಬಿಡ ಹಾಗಿಲ್ಲ. ಅಂತೂ ಪೂರ್ತಿ ಕರ್ಮ ಬಿಡೋ ಕಾನ್ಸೆಪ್ಟ್ ಭಗವದ್ಗೀತೆಗೆ ಒಪ್ಪಿಗೆಯಲ್ಲ. ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ತಪಶ್ಯತಿ. ನಿಜವಾದ ಜ್ಞಾನಿ ಅವನೇ ಇನ್ನು ಭಗವಂತ ಹೇಳುತ್ತಾನೆ. ಇಲ್ಲ ಇಲ್ಲ, ಹೇಗಾಗಿ ತಿಳ್ಕೊಬೇಕು ನಾವೀಗ? ಜ್ಞಾನ ಪೂರ್ತಿ ಬೇರೆ, ಕರ್ಮ ಪೂರ್ತಿ ಬೇರೆ ಅಂತ ಯಾಕೆ ತಿಳ್ಕೊಳ್ಬಾರ್ದು? ಅದು ಭಗವಂತ ಹೇಳುತ್ತಾನೆ. ನೋಡು ಅರ್ಜುನ, ಸನ್ಯಾಸೋ ಹಿ ಮಹಾಭಾಗೋ ಮಹಾಭಾಗೋಪಾಹೋ ಅಂತ ಭಗವಂತ ಹೇಳುತ್ತಾ, ದುಃಖವಾಪ್ತು ಅಯೋಗತಃ, ಎಷ್ಟು ಇಂಪಾರ್ಟೆಂಟ್. ಸನ್ಯಾಸೋ ಹಿ ಮಹಾಭಾಗೋ ದುಃಖಮಾಪ್ತು ಅಯೋಗತಃ. ಯಾವನು ಕರ್ಮಾಚರಣೆ ಮಾಡೋದಿಲ್ಲ ಅವನಿಗೆ ಜ್ಞಾನ ಬರೋ ಸಂಭವನೇ ಇಲ್ಲ. ಇನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಕರ್ಮ ಬಿಡೋನಿಗೆ ಉತ್ತರ ಕೊಟ್ಟಾಗ, ಯಾವನು ಕರ್ಮಾಚರಣೆ ಎಂದೂ ಮಾಡೋದಿಲ್ಲ ಅಂತ ಹೇಳುತ್ತಾನೆ ಅವನಿಗೆ ಜ್ಞಾನ ಎಂದೆಂದೂ ಬರೋದೇ ಇಲ್ಲ. ಅದಕ್ಕೆ ಸನ್ಯಾಸೋ ಹಿ ಮಹಾಬಾಹೋ ದುಃಖಂ ಮಾಪ್ತು ಅಯೋಗತಃ. ಅಯೋಗ ಅಂದ್ರೆ ಕರ್ಮಯೋಗ. ಕರ್ಮಯೋಗವನ್ನು ಯಾವನು ಮಾಡೋದಿಲ್ಲ ಅವನು ಎಂದೆಂದೂ ಜ್ಞಾನ ಬರೋ ಸಂಭವ ಇಲ್ಲವೇ ಇಲ್ಲ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮವನ್ನು ಬೈಪಾಸ್ ಮಾಡ್ತೀವಿ ಅನ್ನೋನು ಜ್ಞಾನಕ್ಕೆ ಹೋಗೋ ಸಂಭವ ಇಲ್ಲ. ಕರ್ಮವನ್ನು ಬೈಪಾಸ್ ಮಾಡಿ ಜ್ಞಾನ ಪಡೆದವರು ಜಗತ್ತಿನಲ್ಲಿ ಯಾರ್ಯಾರೂ ಇಲ್ಲ ಅಂತ ಭಗವಂತ ಹೇಳುತ್ತಾರೆ. ಯಾಕೆ ದುಃಖಂ ಸಾಧ್ಯ ಇಂಪಾಸಿಬಲ್ ಅವನು ಹೊಂದಕ್ಕಾಗೋದಿಲ್ಲ. ಸನ್ಯಾಸೋ ಹಿ ಮಹಾಬಾಹೋ ದುಃಖಂ ಮಾಪ್ತು ಅಯೋಗತಃ. ಅಯೋಗಿಗಳಿಗೆ, ಕರ್ಮಾಚರಣೆ ಮಾಡದೇ ಇದ್ದವರಿಗೆ ಎಂದೂ ಸನ್ಯಾಸ ತಿಳಿಯೋದಿಲ್ಲ. ಅದಕ್ಕೆ ಹೇಳಿದ್ದು ಒಬ್ಬ ಸೈಂಟಿಸ್ಟ್ ಅಂತೇಳಿ ಪ್ರಾಕ್ಟಿಕಲ್ ಲ್ಯಾಬೊರೇಟರಿ ಎಂದು ಹೋದವರು ಜನ್ಮದಲ್ಲಿ ಅದೆಂದು ದಿನ ಸೈಂಟಿಸ್ಟ್ ಆಗ್ತಾನೆ ಸಾಧ್ಯವೇ ಇಲ್ಲ. ಜನ್ಮದಲ್ಲೇ ಒಂದು ದಿವಸ ಲ್ಯಾಬೊರೇಟರಿ ಹೋಗ್ತಾ ಇದ್ದ ವ್ಯಕ್ತಿ ಎಂದೆಂದೂ ಸೈಂಟಿಸ್ಟ್ ಆಗಲು ಸಾಧ್ಯತೆ ಇಲ್ಲ. ಅದೇ ರೀತಿ ಕರ್ಮಾಚರಣೆ ಎಂದೂ ಮಾಡದೇ ಇದ್ದ ವ್ಯಕ್ತಿ ಎಂದೂ ಜ್ಞಾನಿ ಆಗಲು ಸಾಧ್ಯ ಇಲ್ಲ ಅಂದಿದ್ದಾಗೇನೆ ಜ್ಞಾನವೇ ಬೇರೆ ಕರ್ಮವೇ ಬೇರೆ ಅನ್ನೋ ಕಾನ್ಸೆಪ್ಟ್ ಸರಿಯಲ್ಲ ಅಂತ ಹೇಳುತ್ತಾನೆ. ಒಂದು ಭಗವಂತ ಹೇಳುತ್ತಾನೆ ಇಷ್ಟು ಹೇಳಿಬಿಟ್ಟು, ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಯೋಗಯುಕ್ತೋ ಮುನಿರ್ಬ್ರಹ್ಮ ನಚಿರೇಣ ಅಧಿಗಚ್ಚತಿ. ಎರಡು ಸೇರಿಬಿಟ್ರೆ ಯೋಗಯುಕ್ತ ಕರ್ಮಯೋಗಯುಕ್ತ. ಮುನಿಹಿ ಅಂದ್ರೆ ಸನ್ಯಾಸಿ ಅಂತ. ಕರ್ಮಯೋಗವನ್ನು ಮಾಡಿದ್ದಾನೆ, ಕರ್ಮಫಲ ಸನ್ಯಾಸವನ್ನು ಮಾಡಿದ್ದಾನೆ, ಅಂಥವನಿದ್ದಾನಲ್ಲ ಅವನು ಬ್ರಹ್ಮ ಅಚಿರೇಣ ಅಧಿಗಚ್ಚತಿ. ಬ್ರಹ್ಮ ಅಂದ್ರೆ ಭಗವಂತನನ್ನು ಅಚಿರೇಣ ಬೇಗನೆ ತಲುಪ್ತಾನೆ. ಅವಾಗ ಯೋಚನೆ ಮಾಡಬೇಡಿ, ಕರ್ಮಯೋಗವನ್ನೂ ಮಾಡ್ತಾ ಕರ್ಮ ಸನ್ಯಾಸ ಫಲ ಸನ್ಯಾಸವನ್ನೂ ಮಾಡ್ತಾ ಎರಡು ಒಟ್ಟಿಗೆ ಅವನು ಬದುಕ್ತಾನಲ್ಲ. ಒಂದು ಪೋರ್ಷನ್ ಜಾಸ್ತಿ ಆಗಲಿ ತಪ್ಪಲ್ಲ, ಆದರೆ ಎರಡನ್ನೂ ಅಳವಡಿಸಿಕೊಡದೇನೆ ಒಂದನ್ನು ಮಾತ್ರ ಹೊಂದಿದ್ರೆ ಅವನಿಗೆ ಸದ್ಗತಿ ಇಲ್ಲ. ಎರಡನ್ನು ಅಳವಡಿಸಿಕೊಂಡಿದ್ರೆ ಬ್ರಹ್ಮ ಅಚಿರೇಣ ಅಧಿಗಚ್ಚತಿ, ಬಲುಬೇಗನೆ ಪರಮಾತ್ಮನನ್ನು ಪಡೀತಾನೆ. ನೋಡಿ, ಬ್ರಹ್ಮ ಅಧಿಗಚ್ಚತಿ ಅಂತ ಹೇಳುತ್ತಾರೆ, ಬ್ರಹ್ಮನೇ ಆಗ್ತಾನೆ ಅಂತ ಹೇಳಿಲ್ಲ. ಮತ್ತೆ ಬ್ರಹ್ಮನನ್ನು ಹೊಂದುತ್ತಾನೆ ಅಷ್ಟೇ, ದೇವರತ್ರ ಹೋಗ್ತಾನೆ ಹೊರತು ದೇವರೇ ಆಗ್ತಾನೆ ಅನ್ನೋ ಮಾತನ್ನ ಯಾವ ಶಾಸ್ತ್ರವೂ ಎಲ್ಲೆಲ್ಲೂ ನಮಗೆ ಆಶ್ವಾಸನೆ ಕೊಟ್ಟಿಲ್ಲ. ಇವತ್ತು ಬಸ್ಸಲ್ಲಿ ಕೂತ್ರೆ ಮೈಸೂರಿಗೆ ಹೋಗ್ತಾರೆ, ಮೈಸೂರಿ ಆಗಿಬಿಟ್ರೆ ಯಾರು ಹೋಗ್ತಾರ ಮೈಸೂರಿಗೆ? ಯಾರು ಬಸ್ ಹತ್ತೋದಿಲ್ಲ. ಈ ಬಸ್ಸಲ್ಲಿ ಕೂತವ್ರು ಮೈಸೂರು ಆಗ್ತಾನೆ ಅಂದ್ರೆ ಎಂದೆಂದೂ ಬಸ್ ಹತ್ತೋದಿಲ್ಲ, ಮೈಸೂರಿಗೆ ಹೋಗ್ತಾನೆ ಅವಾಗ ಹತ್ತಾನೆ. ಅದಕ್ಕೆ ದೇವರ ಹತ್ರ ಹೋಗ್ತಾನೆ ಕರೆಕ್ಟ್, ದೇವರೇ ಆಗ್ತಾನೆ ಅಂತ ಹೇಳಿದ್ರೆ ನೋಡೋದು ಭಾರಿ ಚೆನ್ನಾಗಿ ಕಾಣುತ್ತೆ, ಆಗಲೇ ಸಾಧ್ಯತೆ ಉಂಟ. ಅಲ್ಲಿ ಅಪಾಯ ಏನಿದೆ ಐಡೆಂಟಿಟಿನೇ ಕಳ್ಕೊಂಡ್ಬಿಡ್ತಾನೆ, ಎಂದೆಂದೂ ಸಾಧ್ಯ ಇಲ್ಲ. ಈ ದೃಷ್ಟಿಯಲ್ಲಿ ಯೋಗಯುಕ್ತ ಮುನಿ ಬ್ರಹ್ಮ ಅತಿರೇಣ ಅಧಿಗಚ್ಚತಿ. ಅಧಿಗಚ್ಚತಿ ಅಂದ್ರೆ ಜಾನಾತಿ ಅಂತ, ತಿಳಿದುಕೊಳ್ಳುತ್ತಾನೆ ಅಂತ. ಸಮ್ಯಕ್ ಜಾನಾತಿ, ಪರಮಾತ್ಮ ಜ್ಞಾನ ಇಂಥವರಿಗೆ ಸಾಧ್ಯ ಹೊರತು ಬೇರೆಯವರಿಗೆ ಸಾಧ್ಯ ಅಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಜ್ಞಾನಯೋಗ ಕರ್ಮಯೋಗ ಎರಡನ್ನೂ ಕೂಡ ಆರಿಸಿಕೊಡ್ಬೇಕು. ಅದರಲ್ಲಿ ಪ್ರಪೋರ್ಷನ್ ಹೆಚ್ಚಿಗೆ ಮಾಡಿಕೊಡೋ ಅವ್ರ ಚಾಯ್ಸ್, ಅವ್ರ ಚಾಯ್ಸ್. ವಿದ್ಯಾರ್ಥಿಗಳು ಉದಾಹರಣೆಗೆ ಆರು ಸಬ್ಜೆಕ್ಟ್ ಇರುತ್ತೆ ಎಸ್ ಎಲ್ ಸಿ ತಿಳ್ಕೊಂಬೋಣ, ಪಿ ಯು ಸಿಯಲ್ಲಿ ಆರಲ್ಲೂ ಪಾಸ್ ಆಗಲೇಬೇಕು ಕಂಪಲ್ಸರಿ, ಬೇರೆ ದಾರಿ ಇಲ್ಲೇ ಇಲ್ಲ. ಆರ್ಟ್ಸ್ ಹೆಚ್ಚು ಓದ್ತಾನೆ ಅದು ಅವನಿಷ್ಟ, ಅದ್ರ ಬಗ್ಗೆ ಆಕ್ಷೇಪಣೆ ಇಲ್ಲ. ಕೆಲವರು ಲ್ಯಾಂಗ್ವೇಜ್ ಹೆಚ್ಚು ಓದ್ತಾರೆ, ಯಾಕಂದ್ರೆ ಇದು ಹೆಚ್ಚು ಓದ್ತಾರೆ, ಅದು ಅವರವ್ರಿಗೆ ಚಾಯ್ಸ್. ಆದರೆ ಪಾಸ್ ಆಗೋದು ಮಾತ್ರ ಕಂಪಲ್ಸರಿ, ಅದಕ್ಕೆ ಚಾಯ್ಸ್ ಇಲ್ಲ. ಪಾಸ್ ಆಗೋದ್ರಲ್ಲಿ ಎಕ್ಸೆಂಪ್ಷನ್ ಇಲ್ಲ, ಹೆಚ್ಚಾದರೂ ಹೋದರೆ ಅಭ್ಯಂತರ ಇಲ್ಲ. ಅದಕ್ಕೆ ಹೇಳ್ತಾರೆ ಕೆಲವಿರ್ತಾರೆ ಸಂಧ್ಯಾವನ್ನೇ ಮಾಡ್ತಾರೆ, ಅದು ಕಂಪಲ್ಸರಿ, ಎಲ್ಲರೂ ಮಾಡಲೇಬೇಕು ಅದನ್ನು. ಕೆಲವ್ರು ಏನು ಮಾಡ್ತಾರೆ, ಜಪಾನ್ 10,000 ಸತಿ ಮಾಡಬೇಕು ಅಂತಿದೆ, ಇನ್ನೂ ಜಾಸ್ತಿ ಮಾಡ್ತೀನಿ ಅಂತ ಮಾಡ್ತಾರೆ. ತಪ್ಪಲ್ಲ, ಅದೇನು ತಪ್ಪಲ್ಲ. ಕೆಲವು ಮಾತ್ರ ಇಷ್ಟು ಸಾಕು, ಇನ್ನು ಪಾರಾಯಣ ಮಾಡ್ತೀನಿ ಅಂತ ಹೋಗ್ತಾನೆ, ಅದು ತಪ್ಪಲ್ಲ. ಅದು ಮಾಡಿ ಮಿನಿಮಮ್ ಮಾಡಿ ಪಾರಾಯಣ ಮಾಡ್ಕೋರು ತಪ್ಪಲ್ಲ. ಅದಕ್ಕೆ ಸಂಧ್ಯಾವನ್ನೇ ಪೂರ್ತಿ ಪಾರಾಯಣ ಮಾಡ್ತಾ ಕೂತ್ಬಿಟ್ರೆ ಅದಕ್ಕೆ ಏನೇನು ಅರ್ಥ ಇಲ್ಲ ಅಂತ ಹೇಳಿದ್ರೆ. ಸಂಧ್ಯಾವನ್ನೇ ಮಾಡಿಯೇ ಇಲ್ಲ, ಬರೀ ಪಾರಾಯಣ ಮಾಡಿದ್ದು ಮಾಡಿ, ಬ್ರಹ್ಮಸೂತ್ರ ಭಾಷೆ ಅಲ್ಲ, ಸಕಲ ವೇದಗಳ ಪಾರಾಯಣ ಮಾಡಿದ್ರು ಕೂಡ ಅವನಿಗೆ ಸಿದ್ಧಿ ಬರೋದೇ ಇಲ್ಲ, ಅದನ್ನು ಮಾಡಲೇಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಅಭಿರುಚಿ ಅನ್ನೋದು ಬೇರೆ. ಊಟಕ್ಕೂತ ಊಟ ಮಾಡೋದು ಕಾಮನ್ನೇ, ಕೆಲವು ಸ್ವೀಟ್ ಕಂಡ್ರೆ ಆಗುತ್ತೆ, ಕೆಲವರಿಗೆ ಆಗೋದಿಲ್ಲ, ಕೆಲವು ಪರ್ಟಿಕ್ಯುಲರ್ ಸ್ವೀಟೇ ಆಗಬೇಕು, ಕಂಡ್ರೆ ಅದು ಬೇಕಿಲ್ಲ, ಕೆಲವು ಬರೀ ಊಟ ಅಂತಾದ್ರೂ ಸಾಕು ಅಷ್ಟೇ ಅಂತ ಊಟದ ಕಾನ್ಸೆಪ್ಟ್ ಬಿಟ್ಟಿರಲಿಕ್ಕಾಗೋದಿಲ್ಲ. ಆದರೆ ಅದರಲ್ಲಿ ವೆರೈಟಿ ಬಗ್ಗೆ ಮಾತ್ರ ಅವನು ಚಾಯ್ಸ್. ಆದ್ದರಿಂದ ಕರ್ಮಯೋಗ ಜ್ಞಾನಯೋಗ ಕಂಪಲ್ಸರಿ, ಅದ್ರಲ್ಲಿ ಪ್ರಿಫರೆನ್ಸ್ ಯಾವುದು ಕೊಟ್ಕೋತಾರೆ ಅವನೇ ಸೇರಿ. ಅವನ ಕರ್ಮದ ಪ್ರಿಫರೆನ್ಸ್ ಕೊಡೋದಾದ್ರೆ ಅವನ ನೇಚರ್ ಟುವರ್ಡ್ಸ್ ಕರ್ಮ ಇದೆ ಅಂತ ಅರ್ಥ. ಜ್ಞಾನಕ್ಕೆ ಪ್ರಿಫರೆನ್ಸ್ ಕೊಡೋದಾದ್ರೆ ಅವನ ನೇಚರ್ ಟುವರ್ಡ್ಸ್ ಜ್ಞಾನ ಇದೆ ಅಂತ. ಈ ಮಾತು ಅರ್ಥ ಮಾಡಿಕೊಂಡು ನಮ್ಮ ಕಾಲೇಜಲ್ಲಿ ಇದನ್ನೆಲ್ಲ ಕಾಣ್ತಿರ್ತೀವಿ ಕ್ಲಾಸ್ಗಳಲ್ಲಿ. ಕೆಲವು ಹುಡುಗರು ಒಳ್ಳೆ ಸ್ಪೋರ್ಟ್ಸ್ ಅಂತ ಬಿಟ್ಟಿದ್ರೆ ಲೈಬ್ರರಿಗೆ ಹೋಗಿ ಕೂತಿರ್ತಾನೆ, ಅದೇ ಆಟಗಳ ಗಮನ ಲೈಬ್ರರಿಗೂ ಅಲ್ಲಿ ಹೋಗ್ತಾ ಕೂತು ಬಿಡ್ತಾರೆ. ಅವ್ರಿಗೆ ಓದೋದ್ರ ಬಗ್ಗೆ ಭಾರಿ ಗಮನ ಅವನು. ಇನ್ನೊಬ್ಬನು ಅವ್ರು ಕ್ಲಾಸಲ್ಲಿ ಕೂತಿದ್ರು ಆಟ ಆಡೋದು ಕಿಟಕಿಯನ್ನು ಆ ಕಡೆ ನೋಡ್ತಾ ಕೂತಿರ್ತಾನೆ, ಲೇಟ್ ನೋಡೋದಿಲ್ಲ, ಕಿಟಕಿಯ ಬಗ್ಗೆ ನೋಡ್ತಾ ಇರ್ತಾನೆ ಯಾವುದೋ ಒಂದು ಕಡೆ. ಇಲ್ಲ ಟ್ರಾನ್ಸ್ಲೇಟರ್ ತೆಗೆದು ಅವ್ರಿಗೆ ಕಾಣಿಸಿ ಇಟ್ಕೊಂಡಿರ್ತಾನೆ, ಇಯರ್ಫೋನ್ ಹಾಕಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಅವನ ಟೆಂಡೆನ್ಸ್ ಆ ಕಡೆಗೆ ಇದೆ, ಅವನೇನು ಮಾಡೋಕ್ಕಾಗುತ್ತೆ? ಅದನ್ನು ಇದು ಮಾಡೋಕ್ಕಾಗುತ್ತೆ, ಸ್ವರೂಪನೇ ಆ ಥರ ಹೋಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಎಕ್ಸ್ಪ್ಲೈನ್ ಮಾಡಕ್ಕೆ ಸಾಧ್ಯ ಇರೋದು ಸ್ವರೂಪ ಒಪ್ಪಿಕೊಂಡ್ರೆ ಮಾತ್ರ ಸಾಧ್ಯ. ದಟ್ ಈಸ್ ಇಸ್ ನೇಚರ್ ಅಂತ. ಅವನ ನೇಚರ್ ಅವನು ಇರೋದೇ ಹಾಗೆ. ಆದರೆ ಅದು ಒಳ್ಳೆ ನೇಚರನ್ನು ಎಷ್ಟು ಕಡಿಮೆ ಇದ್ರೆ ನಾವೇನು ತಪ್ಪಲ್ಲ. ಮತ್ತು ಆಟದ ಕಾಲಕ್ಕೆ ಕಾಟ, ಓದ ಕಾಲಕ್ಕೆ ಓದು, ಅದೆಲ್ಲ ಮಾಡೋ ಜನ ಇರ್ತಾರೆ, ಅವರು ಬೇರೆ. ಇನ್ನೊಂಥರ ಬ್ಯಾಲೆನ್ಸ್ ಮಾಡ್ಕೊಳ್ಳೋ ಜನ ಅವರು. ಆದರೆ ಒಂದ್ರ ಬಗ್ಗೆ ಪೂರ್ತಿ ಗಮನ ಕೊಟ್ಟು ಇನ್ನೊಂದ್ರ ಬಗ್ಗೆ ತುಂಬಾ ಜನಗಳು ಒಂದ್ಸತಿ ಏನಾಗಿತ್ತು ಗೊತ್ತಾ? ನಾವು ಪಿ ಯು ಸಿಯಲ್ಲಿ ಇದ್ದ ಕಾಲಕ್ಕೆ ನಮ್ಮ ಸ್ನೇಹಿತ ಇದ್ದ, ಅವನ ಮ್ಯಾಥಮೆಟಿಕ್ಸ್ 100 ಅವನಿಗೆ, ಸಂಸ್ಕೃತದಲ್ಲಿ ಫೇಲು. ಇದೀರಿ ಓದೋಕೆ ಅದು ಎಲ್ಲಾದರೂ ಚೆನ್ನಾಗಿ ಬಂದಿದೆ ಮಾರ್ಕ್ಸ್, ಅವನು ಸಂಸ್ಕೃತ ಒಂದು ವರ್ಷ ಕಳ್ಕೊಂಡ ಅದಕ್ಕೋಸ್ಕರ. ಯಾಕೆ ಗಮನ ಅದಕ್ಕೆ ಕೊಟ್ಟ ಇದು ಕೊಡಲೇ ಇಲ್ಲ. ಆ 100 ಎಲ್ಲಾ ಸಬ್ಜೆಕ್ಟ್ 100 ಬಂದರೂ ಕೂಡ ಒಂದರಲ್ಲಿ ಫೇಲ್ ಆದರೆ ಫೇಲೇ, ಆದರೆ ಎಲ್ಲರಲ್ಲೂ 35 ಬಂದರೂ ಪಾಸು. ಲೆಕ್ಕ ಹೇಗಿದೆ ಅರ್ಥ ಮಾಡ್ಕೊಂಡು ಬಿಟ್ರೆ ಅದಕ್ಕೆ ಒಂದರಲ್ಲೂ ಫೇಲ್ ಆಗಲಿಲ್ಲ ನಾವೇ. ನಮ್ಮದು 6 ಫೇಲ್ ಇದ್ರೆ ಹಾಗಾಗಿ ಒಂದರಲ್ಲಿ ಫೇಲ್ ಅಲ್ಲ, ಎಲ್ಲದರಲ್ಲೂ ಫೇಲ್ ಇದ್ದಾಗಲೇ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬನು ಕೂಡ ನಾವು ಮಿನಿಮಮ್ ಮಾಡ್ತಿದ್ದೇವೋ ಎಲ್ಲ ಯೋಚನೆ ಮಾಡಬಹುದು. ವಿದ್ಯಾರ್ಥಿ ಯಾವುದರ ರ್ಯಾಂಕಿಂಗ್ ಪ್ರಶ್ನೆ ಆಮೇಲೆ, ಫಸ್ಟ್ ಪಾಸ್ ಆಗುತ್ತೆಲ್ಲ ಫಸ್ಟ್ ನೋಡಬೇಕು ಅವನು, ಆಮೇಲೆ ಮುಂದಿನ ಪ್ರಶ್ನೆ. ನಮ್ಮ ಜೀವನದ ಮೊದಲ ಗುರಿ ನಾವು ದೇವರು ಕೊಟ್ಟ ಕೆಲಸವನ್ನು ಪ್ರಾಮಾಣಿಕವಾಗಿ ನಮ್ಮಿಂದ ಆದಷ್ಟು ಸರಿಯಾಗಿ ಮಾಡಿದ್ದೇವೆಯಾ, ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆಯಾ, ಪ್ರತಿಫಲದ ಪಕ್ಷ ಬಿಟ್ಟಿದ್ದೇವೆಯಾ ಅಂತ ಮತ್ತೆ 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 ಯೋಚನೆ ಮಾಡ್ತಾ ಹೋದರೆ ಆಗ ಸಾಧನೆಯ ಮಾರ್ಗದ ಬಗ್ಗೆ ನಾವು ಮುಂದೆ ಹೋಗಲಿಕ್ಕೆ ಸಾಕಷ್ಟು ಸಾಧ್ಯವಾಗುತ್ತೆ. ಅದಕ್ಕೆ ಪರಮಾತ್ಮ ಹೇಳುತ್ತಾನೆ, ಯೋಗಯುಕ್ತನಾಗಬೇಕು, ಮುನಿಯಾಗಬೇಕು. ಅವನಿಗೆ ಮುನಿ ಶಬ್ದಕ್ಕೆ ಅರ್ಥ ಏನೇ, ಯಾರೂ ಬೆಲೆಯೇ ಇಲ್ಲ. ಮುನಿ ಅಂದರೆ ಮುನಿ ಅಷ್ಟೇ. ಇವತ್ತು ಯಾರೇ ಕೇಳಿ ಮುನಿ ಅಂದರೆ ಮುನಿ, ಸಿಟ್ಟು ಬಂದುಬಿಟ್ರೆ ಮುನಿ, ಅವನೇ ಮುನಿ ಅಂದರೆ ಮುನಿಯವನು ಅಂತ ಅರ್ಥ. ಭಾರಿ ಸಿಟ್ಟಾಗಿಬಿಟ್ರೆ ಅವನನ್ನು ಭಾರಿ ಮುನಿ ಅಂತ ಕರೆದ್ರಾಯ್ತಾನೆ. ಅದಲ್ಲ ಆಚಾರ್ಯ ಹೇಳ್ತಾರೆ, ಸಹಿ ಲೋಕೇ ಮುನಿರ್ನಾಮ ಯಹ್ ಕಾಮಕ್ರೋಧ ವರ್ಜಿತ. ಮುನಿಯಂತೆ ಯಾವನನ್ನು ಕರಿಬೇಕು? ಕೆಲವರು ಅಂಥ ಮುನಿಗಳು, ಕೆಲವರು ಗಡ್ಡ ಮೀಸೆ ಬಿಟ್ಟರೆ ಮುನಿಗಳು, ತಿನ್ನೋ ಕೆಲವರು ಭಾರಿ ಡೇಂಜರಸ್ ಅವರು. ಗಡ್ಡ ಮೀಸೆಯೊಳಗೆ ಎಲ್ಲ ಪಾಪ ತುಂಬಿಕೊಂಡಿರ್ತಾರೆ, ಇದು ಆಶ್ಚರ್ಯ. ಮಾಡಬಾರ್ದನ್ನ ಅದನ್ನು ಗುಚ್ಚೋಳಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅಷ್ಟೇ. ಅದು ಬಿಡಬಾರ್ದು ಅಂತ ಅರ್ಥ ಅಲ್ಲ, ಮತ್ತೆ ಬಿಡಬಾರ್ದು ಅಂತ ಅರ್ಥ ಅಲ್ಲ, ಅದೇ ಫೈನಲ್ ಅಲ್ಲ, ಅದೇ ಫೈನಲ್ ಅಲ್ಲ. ಚವನಾದಿ ಮುನಿಗಳೆಲ್ಲ ಬೇಕಾದಷ್ಟು ತಪಸ್ಸೆ ಮಾಡಿದವರು, ವನದಲ್ಲೇ ಕೂತವರು, ಗಡ್ಡ ಮೀಸೆ ಇಟ್ಟುಕೊಂಡವರು, ಅದು ಒಂದು ಗುಂಪು, ಏನು ತಪ್ಪಲ್ಲ. ಆದರೆ ನಿಜವಾದ ಮುನಿ ಅಂದರೆ ಯಾರು? ಅಪೇರೆನ್ಸ್ ಮುನಿ ಬೇರೆ, ನಿಜವಾದ ಮುನಿ ಯಾರು? ಒಳಗೆ ಕಾಮಕ್ರೋಧ ಇಲ್ಲ, ಅವನು ದೊಡ್ಡವನು. ಗಡ್ಡ ಮೀಸೆಗೆ ಕಾಮಕ್ರೋಧ ಎರಡು ಜೊತೆಯವು. ಗಡ್ಡ ಮೀಸೆ ಹೊರಗೆ ಕಾಣುತ್ತೆ, ಕಾಮಕ್ರೋಧ ಒಳಗೆ ಹೋಗಬೇಕು, ಅವೆರಡು ಕೂಡ. ಒಳಗಿಂದ ವೆಕೇಟ್ ಮಾಡಿಬಿಟ್ರೆ ಆಗ ನಿಜವಾದ ಅರ್ಥದಲ್ಲಿ ಮುನಿ ಆಗ್ತಾನೆ. ಸಹಿ ಲೋಕೇ ಮುನಿಯರ ನಾಮ ಯಹ್ ಕಾಮಕ್ರೋಧ ವರ್ಜಿತ, ಕಾಮವರ್ಜಿತ ಕ್ರೋಧವರ್ಜಿತ ಯಹ ಸಹಿ ಲೋಕೇ ಮುನಿ ಹಿ ನಾಮ. ಲೋಕ ಅಂದರೆ ಲೋಕದಲ್ಲಿ ಅಂತ ಒಂದರ್ಥ, ಲೋಕ ಅಂದರೆ ಶಾಸ್ತ್ರ ಅಂತ ಇನ್ನೊಂದರ್ಥ. ಅಕಾರ್ಡಿಂಗ್ ಟು ದಿ ಡೆಫಿನೇಷನ್ ಆಫ್ ಶಾಸ್ತ್ರ, ಮುನಿ ಅಂದರೆ ಹೀಗಿರಬೇಕು. ನಮ್ಮ ಹೊರಗಿನ ಡೆಫಿನೇಷನ್ ಬೇರೆ, ಶಾಸ್ತ್ರ ಡೆಫಿನೇಷನ್ ಬೇರೆ, ಹಾಗಿರಬೇಕು ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರು ಕೂಡ ಈ ಅರ್ಥದಲ್ಲಿ ಮುನಿಗಳಾಗಲು ಪ್ರಯತ್ನ ಪಟ್ಟರೆ ಅದು ದೊಡ್ಡ ಸಾಧನೆ. ಅಲ್ಲಿ ನೋಡಿದಿರಲ್ಲ ಧರ್ಮವ್ಯಾಧನ ಕಥೆಯೊಳಗೆ, ಕೌಶಿಕ ನಿಜವಾಗಲೂ ಮುನಿ, ಪಾಪ ಎಷ್ಟೋ ವರ್ಷ ತಪಸ್ಸು ಮಾಡಿದ್ದಾನೆ. ಪನೆ ಒಂದಿಸ್ ಕಣ್ಣು ತೆಗೆದ, ಮೇಲೆ ನೋಡಿದ, ಅಲ್ಲೇನಾಗಿತ್ತಾಗ? ಒಂದು ಕಾಗೆ ಅವನ ಮೇಲೆ ಮಲವಿಸರ್ಜನೆ ಮಾಡಿಬಿಡು. ನೋಡಿದ, ಸಿಟ್ಟು ಬಂತು, ಮೇಲೆ ನೋಡಿದ, ಸುಟ್ಟು ಸಾಕಷ್ಟ ಸುಟ್ಟು ಬಿಡು, ಕೆಳಗೆ ಬಿದ್ದೇ ಬಿಡುತ್ತ, ಸುಟ್ಟು ಕೆಳಗೆ ಬಿದ್ದು ಬಿಡುತ್ತೆ. ಒಂದು ಕ್ಷಣ ಅವನು ಈ ರೀತಿ ಯೋಚನೆ ಮಾಡಬೇಕು, ಅಯ್ಯೋ ನನ್ನ ತಪಸ್ಸಿಗೆ ಒಂದು ಪ್ರಾಣಿ ಸತ್ತೋಯ್ತಲ್ಲ ಅಂತ ಯೋಚನೆ ಮಾಡೋದು ಬಿಟ್ಟುಬಿಟ್ಟ ಅವನು. ಓ ನಾನು ನೋಡಿದ್ರೆ ಈ ಸಿದ್ಧಿ ಭಾರಿ ಬಂದುಬಿಟ್ಟಿದೆ, ನಾನು ಯಾರು ನೋಡಿದ್ರು ಸುಟ್ಟು ಪೂಜೆ ಆಗ್ತಾನೆ ಅಂತ ತಿಳ್ಕೊಂಡು ಹೊಟ್ಟೆ ಬಿಟ್ಟಾನೆ. ಆ ಕ್ಷಣಕ್ಕೆ ತಪ್ಪಿದ ಪಾಪ, ಆ ಸ್ಥಿತಿ ಕಮ್ಮಿಯಲ್ಲ ಪಾಪ, ಅಪ್ಲಿಕೇಶನ್ ತಪ್ಪಾಯ್ತು. ಸೀದ ಊರೊಳಗೆ ಹೋದ, ಭಿಕ್ಷ ಅಂತ ಕೇಳಿದ, ಭಿಕ್ಷ ಹಾಕ್ಲಿಕ್ಕೆ ಅಂತ ಬಂದ್ಲು ಒಬ್ಬಕ್ಕೆ ಪಾಪ ಬಂದ್ಲು. ಅಷ್ಟೊತ್ತಿಗೆ ಅವಳ ಗಂಡ ಮನೆಗೆ ಬಂದ, ತಕ್ಷಣ ಏನ್ ಮಾಡಿದ್ಲು? ಗಂಡನೊಳಗಡೆ ಒಳಗೋಗ್ಬಿಟ್ಟು ಅಷ್ಟೆ, ಭಿಕ್ಷೆ ಹಾಕ್ಲೇ ಇಲ್ಲ. ಹೇಳ್ತೀನಿ ಗಂಡನಿಗೆ ಕೈಕಾಲ ನೀರು ಕೊಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ಭಿಕ್ಷೆ ಹಾಕಿದ್ ಬಂದು ಎಲ್ಲ ಮಾಡಿದ ಮೇಲೆ ಅವನಿಗೆ ಭಾರಿ ಸಿಟ್ಟು ಬಂತು. ಬಿರಿ 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 ನೋಡಿದ, ಏನು ಆಗಲೇ ಇಲ್ಲ ಪಾಪ, ಅವನ ಪ್ರಕಾರ ಸುಟ್ಟು ಗುರಿ ಆಗಬೇಕಾಗಿತ್ತ, ಏನೂ ಆಗಲಿಲ್ಲ. ಸರೇ ಇದೇನು ಫೇಲ್ ಆಯ್ತಾರೆ ತಗೊಂಡು ಇನ್ನೂ ಆಶ್ಚರ್ಯ ಆಯ್ತು ಅವನಿಗೆ. ನೋಡಿ ಸ್ವಾಮಿ, ನಾನು ಕಾಗೆ ಅಲ್ಲ ಸುಟ್ಟು ಬೀಳಕ್ಕೆ, ನಿಮ್ಮ ಕಣ್ಣು ನೋಡಿದ್ದ ಸುಟ್ಟು ಬೀಳ್ತಾನೆ, ಕಾಗೆ ಅಲ್ಲ. ಇನ್ನೂ ಶಾಖ ಆಗುತ್ತೆ, ಕಾಗೆ ಗತಿ ಯಾರು ಗೊತ್ತು, ಅವ್ರ ಒಬ್ಬರಿಗೆ ಗೊತ್ತಿತ್ತು ಪಾಪ. ಇಲ್ಲಿ ಕೂಡ ಹೇಳ್ತಾರೆ, ಆ ಕಾಗೆ ಅಂತ ಸುಟ್ಟು ಬೀಳೋದಿಲ್ಲ ನಾನು, ಅದು ಕಾಗೆ ಸುಟ್ಟು ಬಿತ್ತು, ನಾನು ಕಾಗೆ ಅಲ್ಲ, ನನ್ನ ಪತಿವ್ರತ ಸ್ತ್ರೀ ಅಂತ ಹೇಳಿದ ತಕ್ಷಣ ಅವನಿಗೆ ಭಾರಿ ಗಾಬರಿ ಆಗೋಯ್ತು. ಅದು ತನ್ನ ಇತಿಹಾಸ ಎಲ್ಲ ಗೊತ್ತಿದೆ ಇವಳಿಗೆ, ತಾನು ಯಾವುದೋ ಕಾಡಿನಲ್ಲಿದ್ದವನು. ಆ ಕೇಸು ಎಲ್ಲ ಮುಚ್ಚಾಕಿದ ಕೇಸ್ ಅದು. ಇವತ್ತು ಮನುಷ್ಯಕ್ಕೊಂದೇ ಮುಚ್ಚಾಕ್ತಾರೆ ಪಾಪ, ಕಾಗೆಕ್ಕೊಂದು ಕೇಸು ಯಾರಿಗೂ ರೆಕಾರ್ಡೇ ಆಗಿಲ್ಲ. ನೀನು ರೆಕಾರ್ಡ್ ಮಾಡಿದ್ದಾಳೆ ಅರ್ಥ ಮಾಡಿಕೊಂಡ್ರೆ ನಮ್ಗೆ ಈಗ ಗೊತ್ತಾಗುತ್ತೆ. ಕಣ್ಣಿಗೆ ಕಾಣದೆ ಮಾಡಿದ ತಪ್ಪನ್ನ ಯಾರು ನೋಡೋದಿಲ್ಲ ಅಂತ ತಿಳ್ಕೊಂಡ್ಬಿಡಬೇಡಿ. ಅಲ್ಲಿ ಭೂಲೋಕದ ಪತಿವ್ರತ ಸ್ತ್ರೀ ನೋಡಿರ್ಬೇಕಾದ್ರೆ ಇನ್ನ ಯಮದೂತರು ಬಿಡ್ತಾರ, ಯಮದೇವರು ಬಿಡ್ತಾರ, ಭಗವಂತ ಬಿಡ್ತಾನ, ನೋಡಿಯೇ ನೋಡ್ತಾನೆ ಅಂತ ಹೇಳೋದಕ್ಕೆ ಸಾಕ್ಷಿ ಕಷ್ಟ ಗಾಬರಿ ಆಯ್ತಂತ ಅಮ್ಮ ಹೇಳ್ತಾನೆ. ಎಂಥ ಪುಣ್ಯಾತ್ಮನೆ, ಇಷ್ಟು ವರ್ಷ ತಪಸ್ಸು ಮಾಡಿ ನನಗೆ ನಿನ್ಮಳ್ತೇನೆ ಅಂದ್ರೆ ಗೊತ್ತಿಲ್ಲ. ಇಷ್ಟು ವರ್ಷ ತಪಸ್ಸು ಮಾಡಿದ್ದೇನೆ, ಸುಡೋದು ಗೊತ್ತಾಯ್ತೆ ಹೊರತು ನಿನ್ನ ನನಗೆ ಅರ್ಥ ಆಗಲಿಲ್ಲ. ನಿನ್ನಿಂದ ಶಕ್ತಿ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಎಲ್ಲಿ ತಪಸ್ಸು ಮಾಡಿದೆ ನೀನು? ಆಚಾರ್ಯ ಎಲ್ಲೂ ತಪಸ್ಸು ಮಾಡೇ ಇಲ್ಲ, ನಾನು ಮನೆಯೊಳಗೆ ಗಂಡನ ಸೇವೆ ಮಾಡ್ಕೊಂಡಿದ್ದೇನೆ ಹೊರತು ಯಾವ ತಪಸ್ಸು ನಾನು ಮಾಡಿಲ್ಲ. ಇದರ ಸಿದ್ಧಿ ಅಂತ ಹೇಳಿದಂತೆ ಶಾಕ್ ಆಯ್ತು. ಈಗ ನಮ್ಗೆ ಅರ್ಥ ಆಗುತ್ತೆ ಕರ್ಮಯೋಗ ಎಷ್ಟು ದೊಡ್ಡದು ಅಂತ ಗೊತ್ತಾಯ್ತು. ಅಷ್ಟೆಲ್ಲ ತಪಸ್ಸು ಮಾಡಿದ್ದ ಪಾಪ, ಇದು ಎಲ್ಲೂ ತಪಸ್ಸು ಮಾಡಿಲ್ಲ, ಮನೆಯೊಳಗೆ ಮಾಡಿರೋ ಮನೆಯ ಸೇವೆ. ಅದನ್ನೇ ದಾಸರ ಹೇಳ್ತಾರೆ, ಗೃಹ ಕರ್ಮವ ವ್ಯಾಸರದನೆ ಪರಮೋತ್ಸಾಹದಲ್ಲಿ ಮಾಡುತ್ತಾ ಮೂರ್ಜಗದ ಮಹಿತರ ಸೇವೆ ಇದೆಂದು. ಮನೆಯ ಕೆಲಸಗಳನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ, ಇದು ದೇವರಿಗೆ ಪ್ರೀತಿಯಾಗಲಿ, ಇದು ನನ್ನ ಕರ್ತವ್ಯ ಅಂತ ಮಾಡಿದರೆ ಅದೇ ದೊಡ್ಡ ತಪಸ್ಸಾಗುತ್ತೆ. ಭಗವದ್ಗೀತೆ ಯಾವುದನ್ನ ಹೇಳೋದಿಲ್ಲ, ಪ್ರತಿನಿತ್ಯ ಜೀವನದ ತಪಸ್ಸನ್ನು ಹೇಳಿದೆ. ನಿತ್ಯ ಜೀವನದ ತಪಸ್ಸು ಎಷ್ಟು ಸುಲಭ ಇದು. ನಮ್ಮ ಅನೇಕರು ತಪಸ್ಸು ಅಂದ್ರೆ ಕಾಡಿಗೆ ಹೋಗಬೇಕು, ಅಲ್ಲಿ ಕೂಡಬೇಕು, ಮನೆಯವರು ಯಾರು ಜೊತೆ ಬರಬಾರದು, ಅದು ಸುತ್ತಮುತ್ತ ಯಾರು ಕಂಡವರು ಸುತ್ತ ಬೂದಿ ಆಗಬೇಕು. ಇದೆಲ್ಲ ತಪಸ್ಸಿನ ಲಕ್ಷಣ ಅಲ್ಲೇ ಅಲ್ಲ. ಇದ್ದಲ್ಲಿ ಮನ ಕೆಲಸ ಮಾಡಯ್ಯ, ಇದ್ದಲ್ಲಿ ಮಾಡಬೇಕಾದ ಕೆಲಸ ಮಾಡು, ಮೋಸಗೀಸ ಮಾಡಬೇಡ, ಕೃಷ್ಣ ಅರ್ಪಣ ಅನ್ನೋ ದೊಡ್ಡ ತಪಸ್ಸಾಗುತ್ತೆ ಅಂತ ಹೇಳ್ತಾರೆ. ಒಬ್ಬ ಅಶ್ವಮೇಧ ಯಾಗ ಮಾಡಿದವನು ಸಾಧಿಸಲಾಗದ ಒಂದು ತಪಸ್ಸನ್ನ ಮನೆಯಲ್ಲಿ ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡಿ ಕೃಷ್ಣಾರ್ಪಣ ಅಂದ್ರೆ ಬರುತ್ತೆ. ಎಷ್ಟು ಪ್ರಾಕ್ಟಿಕಲ್ ಫಿಲಾಸಫಿ. ಜಗತ್ತಿನೊಳಗೆ ಪ್ರತಿಯೊಬ್ಬನು ವೇದಾಂತಿ ಆಗಲಿಕ್ಕೆ ಸಾಧ್ಯ, ಪ್ರತಿಯೊಬ್ಬರು ವೇದಾಂತಿ. ರಾಘವೇಂದ್ರ ಸಾವಳ ಹಾಗೆ ಮಾಡಿನೇ ವಿಶ್ವವಿಖ್ಯಾತ ವ್ಯಕ್ತಿಗಳಾಗಿತ್ತು. ಮನೆಯೊಳಗೇನೆ ಹೆಂಡತಿ ಮಕ್ಕಳಿದ್ದಾರೆ, ಶಿಷ್ಯರು ಬರ್ತಾರೆ, ಅವರಿಗೆ ಪಾಠ ಹೇಳುತ್ತಾರೆ, ಕೃಷ್ಣಾರ್ಪಣ ಅಂತ ಅಷ್ಟೇ ಹೊರತು ಅದರಿಂದ ಎಂಥ ಸಿದ್ಧಿ ಬಂತವರಿಗೆ. ಅವರ ಹೆಸರು ಹೇಳಿದವರಿಗೆ ದುಃಖ ಇಲ್ಲ, ಆ ಮಟ್ಟವನ್ನು ಮುಟ್ಟಿಲ್ಲ. ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಹ, ಆ ಮುನಿ ಕಥೆ ಕೇಳಿದ್ರಲ್ಲ, ಆ ಕಾಗೆ ಸುಟ್ಟು ಬಿತ್ತಂತೆ. ರಾಯರು ನೋಡಿದರೆ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರಹ, ಪಾಪಗಳು ಒಂದು ಪರ್ವತ ಸುಟ್ಟು ಬೂದಿ ಮಾಡುತ್ತಂತೆ, ಅಂತ ವಜ್ರಾಯುಧ ಇದ್ದಾಗಿದೆ ಅವರ ದೃಷ್ಟಿ ಅಂತ ಹೇಳುತ್ತಾರೆ. ಅಘ ಅದ್ರಿ ಸಂಭೇದನ ದೃಷ್ಟಿ ವಜ್ರಹ, ಪಾಪವೆಂಬ ಪರ್ವತಗಳನ್ನು ಪುಡಿ ಪುಡಿ ಮಾಡತಕ್ಕಂತಹ ವಜ್ರಾಯುಧದಂತಹ ದೃಷ್ಟಿ ಹೊಂದಿದವರು ರಾಘವೇಂದ್ರ ಸ್ವಾಮಿಗಳು. ನಿಜವಾದ ಸಿದ್ಧಿ ಅಂದ್ರೆ ಪಾಪಗಳನ್ನು ಕೊಲ್ಲಬೇಕೆ ಹೊರತು ಕಂಡುಕೊಂಡವ್ರನ್ನ ಕೊಂದ ಯೋಗ್ಯನಲ್ಲ. ಪಾಪಗಳನ್ನು ನಾಶ ಮಾಡಬೇಕು. ಅವ್ರಿಗೆ ಆಶ್ಚರ್ಯ, ಏನಮ್ಮ ಮಾಡಿದ್ದೇನೆ ಅಂತ ಹೇಳಿದ ತಕ್ಷಣ ಆಕೆ ಹೇಳ್ತಾನೆ, ಸ್ವಲ್ಪ ನನಗೆ ಉಪದೇಶ ಮಾಡ್ತೀಯ ಹಾಗಿದ್ರೆ ಆ ಮಾರ್ಗನ ಅಂತ ಕೇಳಿದ್ರೆ, ನಾನೇ ಮಾಡಿ ನಾನು ಮಾಡೋದಿಲ್ಲ, ನನಗೆ ಬೇಕಾದ ಕೆಲಸ ಇದೆ, ಮಾಡೋರು ಯಾರು ಅಂತ ಹೇಳ್ತೇನೆ, ಧರ್ಮವಾದ ಅಂತ ನಾನು ಹೋಗಲಿಗೆ ಆಚಾರಲ್ಲ ಬೇಡ, ಅವನತ್ರ ಕೊಟ್ಟು ಹೋಗು ಅಂತ ಹೇಳಿದ್ರು. ಇವನು ಪಾಪ ಆಚಾರ, ಪಾಪ ಆಚಾರು ತಪಸ್ ಮಾಡಿದವನು ದೊಡ್ಡ ಋಷಿ, ಧರ್ಮವಾದ ಬೇಡ ಇದ್ದಾರೆ ಅಲ್ಲಿಗೆ ಹೋಗಿ ಕಲ್ತು ಬನ್ನೀಗ. ಆದ್ರೆ ಈಗ ಜ್ಞಾನದ ಮಹತ್ವ ಗೊತ್ತಾಗ್ಬಿಡ್ತಾಗ್ಲೇ ನಿಮ್ಗಾರ ಇನ್ಸಲ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಿ, ನಾನು ಬೇಡ ಹತ್ರ ಹೋಗೋದ, ಇನ್ನೂ ಶಾಪ ಹಾಕ್ತೇನೆ ನೋಡೋದಕ್ಕಾಗಿ. ಆದ್ರೆ ಅರ್ಥ ಆಗ್ಬಿಡ್ತಾವನು, ಇಂಥ ತಿಳುವಳಿಕೆ ಇದ್ದವ್ರು ಹೇಳ್ತಾಳೆ ಅಂದ ಮೇಲೆ ಆ ಧರ್ಮ ವ್ಯಾಧ ದೊಡ್ಡ ವ್ಯಾಧನಾಗಿದೆ. ವ್ಯಾಧ ಧರ್ಮ, ಆಚಾರ್ಯರಿಗೆ ಧರ್ಮ ಇಲ್ಲದಂತ ಕಾಲದಲ್ಲಿ ನಾವಿದ್ರೆ ಬೇಡರಲ್ಲಿ ಧರ್ಮ ಇದೆ. ಮಹಾಭಾರತದ ಪದನೇ ಸ್ವಾರಸ್ಯವಾದ ಪದ, ಧರ್ಮ ವ್ಯಾಧ, ಧರ್ಮ ಹೇಳ್ತಕ್ಕಂಥ ವ್ಯಾಧ ಅವನು. ಅಲ್ಲಿ ಹೋಗು ಎಲ್ಲ ಹೇಳ್ತಾರೆ ಅಂತ ಹೇಳಿಬಿಟ್ಟು ಆಯ್ತು ಅಂತ ಹುಡ್ಕೊಂಡು ಹೊರಟ. ಇಲ್ಲಿ ಕಟಕರ ಬೀದಿ ಹೋಗ್ತಾನೆ ಪಾಪ, ಬ್ರಾಹ್ಮಣ ಕ್ಲಬ್ಗೆ ಹೋದ್ರೆ ಜನ ಬೈತಾರೆ, ಅಂಥವ್ರು ಅಲ್ಲಿ ಹೋದ್ರೆ ಗತಿ ಏನಾಗ್ಬೇಕು ಲೆಕ್ಕಾಯ್ತು. ಕಟಕರ ನಾನ್ ವೆಜಿಟೇರಿಯನ್ ತುಂಬಿರೋ ಜಾಗ, ಒಣಾರ್ತರ ಮುಖ ಮುಚ್ಚಿರ್ಬೇಕಂತ ದುರ್ವಾಸನೆ. ಇಷ್ಟಾದ ಆಸೆ ಇದೆ ಜ್ಞಾನ ಬೇಕಲ್ಲ,